ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಕಳೆದ ಸತಿ ಏನಪ್ಪ ಮಾಡಿದ್ರೆ ಮೆಮೊರಿಯಲ್ ಮೆಡಿಟೇಷನ್ ಸ್ಟಡೀಸಲ್ಲಿ ಒಂದು ರೀಪ್ರಿಂಟ್ ಆರ್ಟಿಕಲ್ ನಂಬರ್ 2449, ಐ ಹ್ಯಾವ್ ಗಿವನ್ ಯು ಎನ್ ಎಕ್ಸಾಂಪಲ್, ನಾನು ನಿಮಗೆ ಒಂದು ಮಾದರಿ ಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ಒಂದು ಸಬ್ಮಿಟಿಂಗ್ ನಾವೇನು ಮಾಡಿದ್ರಿ, ಸ್ಟಡಿ ಮಾಡ್ತಾ ಬಂದರೆ ಅದರಲ್ಲಿ ಕೆಲವೊಂದು ಪೇಜಸ್ ನಾವೇನು ಮಾಡಿದ್ರಿ ಓದಿದಿರಿ, ಅದನ್ನು ಈ ವಾರ ನಾವೇನು ಮಾಡೋಣ, ಕಂಟಿನ್ಯೂ ಮಾಡೋಣ. ನಮಗೆಲ್ಲ ಚೆನ್ನಾಗಿ ಗೊತ್ತಿರೋಂಗೆ ಇಲ್ಲಿ ಯೇಸು ಕ್ರಿಸ್ತನ ಒಂದು ಹೇಳೋಂಥ ಸಿಚುವೇಶನ್ ಯಾವುದಪ್ಪ ಅಂತಂದರೆ, ಯೇಸು ಕ್ರಿಸ್ತು ಶಿಷ್ಯನಿಗೆ ಪಾದ ತೊಳೆಯಂಥ ಒಂದು ಸನ್ನಿವೇಶದ ಬಗ್ಗೆ ನಾವೇನು ಮಾಡ್ತೀರಿ ಇಲ್ಲಿ ನಾವು ಓದೋಕೆ ಹೋಗ್ತೀರಿ ಅಲ್ವರ. ಸೊ ಅದನ್ನು ನೋಡ್ಬೇಕಾದ್ರೆ ಇಲ್ಲಿ ಶಿಷ್ಯನಿಗಳ ನಡುವೆ ಏನಾಯಿತು, ಒಂದು ಪೈಪೋಟಿ ಶುರು ಆಯಿತು. ನಾನು ದೊಡ್ಡವನು, ನಾನು ದೊಡ್ಡವನು ಅಂತಂದ್ಬಿಟ್ಟು ಅಲ್ವರ. ಸೊ ಆ ಸಂದರ್ಭದಲ್ಲಿ ಇದು ನಡೆಯುವಂಥ ಒಂದು ಸನ್ನಿವೇಶ. ಸೊ ಅದಕ್ಕೆ ಬ್ಯಾಕ್ಗ್ರೌಂಡ್ ಬಗ್ಗೆ ನಾವೇನು ಮಾಡಿದರೆ ಓದಿದರೆ. ಸೊ ಈ ವಾರ ನಾವೇನು ಮಾಡೋಣ, ನನಗೆ ನಾವು ಕಂಟಿನ್ಯೂ ಮಾಡೋಣ. ಸೊ ಯಾರೆಲ್ಲ ಬ್ರದರ್ಸ್ ಸಿಸ್ಟರ್ಸ್ ನಾವು ಓದ್ತಿರೋ ಆ ಕೈಗಳೆತ್ತಿದ್ರೆ ಅವ್ರಗಳಿಗೆ ಅವಕಾಶಗಳು ಕೊಡೋಕ್ಕೆ ಅನುಕೂಲ ಆಗ್ಬೋದು. ಕನ್ನಡದಲ್ಲಿ ಪಿ ಡಿ ಎಫ್ ತೊಗೊಳ್ಳಿ, ಪಿ ಡಿ ಎಫಲ್ಲಿ ಪೇಜ್ ನಂಬರ್ 6. ಸೊ ಯಾರೋ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಓದ್ತೀರಾ? ಯಾರಾದರೂ ಓದೋಕ್ಕೆ ಇಂಟ್ರೆಸ್ಟ್ ಇರೋ ಬ್ರದರ್ಸ್ ಸಿಸ್ಟರ್ಸ್ ಯಾರೂ ಇಲ್ವಾ? ಅಯ್ಯೋ ಏನಪ್ಪ, ಒಬ್ರಿಗೆ ಓದಲ್ಲ. ಹಾಂ ಓದ್ರಿ, ಲಕ್ಷ್ಮೀ ಸಿಸ್ಟರ್ ಓದಿ.
ಇದು ಸ್ಕ್ರೀನ್ ಮೇಲೆ ಇರೋದ ಓದ್ಲಾ ಬ್ರದರ್?
ಹಾಂ ಸ್ಕ್ರೀನ್ ಮೇಲೆ ಓದಿ ಸರ್.
ಬಹುಶಃ ಶ್ರೇಷ್ಠತೆಯ ಕುರಿತಾದ ಈ ವಿವಾದವು ಅವರನ್ನು ಈ ಸಂದರ್ಭದಲ್ಲಿ ಅತಿಥಿಗಳಾಗಿ ಪರಿಗಣಿಸದೆ ಮೇಲಿನ ಕೋಣೆಯನ್ನು ಅವರ ಉಪಯೋಗಕ್ಕೆ ಕೊಡಲ್ಪಟ್ಟಿದ್ದರಿಂದ ಹುಟ್ಟಿಕೊಂಡಿರಬಹುದು. ಅತಿಥೇಯರಿಲ್ಲದೆ ಕಾರಣ ಅವರ ಪಾದಗಳನ್ನು ತೊಳೆಯಲು ಯಾವುದೇ ವ್ಯವಸ್ಥೆ ಮಾಡಲಾಗಲಿಲ್ಲ ಮತ್ತು ಅದನ್ನು ನಿರ್ಲಕ್ಷಿಸಲಾಯಿತು. ಮೂಡಣ ದೇಶಗಳಲ್ಲಿ ಪಾದಗಳನ್ನು ತೊಳೆಯುವ ವಿಷಯವು ಕೇವಲ ಗೌರವದ ಮಾತಲ್ಲ, ಅಂದರೆ ಅವಶ್ಯಕತೆಯಾಗಿತ್ತು. ಅವಮಾನದ ಉಷ್ಣತೆಯ ತೆರೆದ ರಕ್ಷಣೆಗಳ ಮತ್ತು ರಸ್ತೆಗಳ ಧೂಳಿನಿಂದಾಗಿ ಪ್ರಯಾಣದ ನಂತರ ಮನೆಗೆ ಬಂದಾಗ ಪಾದಗಳನ್ನು ತೊಳೆದು ಆರಾಮಗೊಳಿಸುವುದು ಬಹುತೇಕ ಅನಿವಾರ್ಯವಾಗಿತ್ತು. 12 ಜನರಲ್ಲಿ ಯಾರು ಶ್ರೇಷ್ಠರು ಮತ್ತು ಯಾರು ಇತರರಿಗೆ ಪಾದಗಳನ್ನು ತೊಳೆಯುವ ಕೀಳು ಸೇವೆಯನ್ನು ಮಾಡಬೇಕು ಎಂಬ ಈ ಪ್ರಶ್ನೆಯು ಅವರಲ್ಲಿ ಬಂದಿರುವುದು. ಅವರಲ್ಲಿ ಯಾರು ಸೇವಕನ ಸ್ಥಾನವನ್ನು ತೆಗೆದುಕೊಳ್ಳಲು ಆಸಕ್ತಿ ಹೊಂದಿರಲಿಲ್ಲ ಎಂಬ ಅಂಶವನ್ನು ಸ್ಪಷ್ಟಪಡಿಸುತ್ತದೆ.
ಥ್ಯಾಂಕ್ ಯು ಸಿಸ್ಟರ್. ಸೊ ಇಲ್ಲಿ ನೋಡ್ಬೇಕಾದ್ರೆ ಏನಕ್ಕೆ ಶಿಷ್ಯನಗಳ ನಡುವೆ ವಾದ ವಿವಾದ ಶುರು ಆಯಿತು, ಏನಕ್ಕೆ ಯೇಸು ಕ್ರಿಸ್ತು ಪಾದ ತೊಳೆಯಕ್ಕೆ ಅಲ್ಲಿ ಶುರು ಮಾಡಿದ್ರು ಅಂತ ನೋಡ್ಬೇಕಾದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಇಲ್ಲಿ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಶಿಷ್ಯನಗಳಿಗೆ ಒಂದು ಒಂದು ಸ್ಥಳ ನೇಮ್ ಮಾಡಿ ನೀವು ಸಿದ್ಧ ಮಾಡಿ ಅಂತ ಹೇಳ್ತಾರೆ. ಯಾಕೆಲೆ ಅಂದರೆ ಧರ್ಮಶಾಸ್ತ್ರದಲ್ಲಿ ಒಂದು ನಿಯಮನೇ ಇತ್ತು, ಏನಪ್ಪ ಅಂದರೆ ಯಾರೋ ಪಸ್ಕ ಮಾಡ್ತಾರೆ ಅಂತಂದರೆ ಅದು ಇಷ್ಟ ಬಂದಿದ್ದ ಜಾಗದಲ್ಲಿ ಏನು ಮಾಡೋಂಗಿಲ್ಲ, ಮಾಡೋಂಗಿಲ್ಲ. ದೇವ್ರು ನೇಮಿಸಿರುವಂಥ ಜಾಗದಲ್ಲಿ ಏನು ಮಾಡಬೇಕು ಮಾಡಬೇಕು, ಕುಟುಂಬವಾಗಿ ಏನು ಮಾಡಬೇಕು ಅಲ್ಲಿ ಮಾಡಬೇಕು ಅಂತಂದ್ಬಿಟ್ಟು ಒಂದು ನಿಯಮ ಏನಾಗಿತ್ತು ಇತ್ತು ಧರ್ಮೋಪದೇಶನ ಕೊಟ್ಟಾರದನ್ನ. ಸೊ ಅದಕ್ಕೆ ಏನು ಮಾಡಿದ್ರೆ ಯೇಸು ಕ್ರಿಸ್ತು ಶಿಷ್ಯನಿಗೆ ಹೋಗ್ಬಿಟ್ಟು ನೋಡಪ್ಪ, ಒಂದು ಒಂದು ಸ್ಥಳ ನೋಡ್ರಿ, ಆ ಸ್ಥಳ ನೀವೇನು ಮಾಡಿ ನನಗಾಗಿ ಈ ಪ್ರಭುರಾತ್ರಿ ಪೂಜೆ ಪಸ್ಕನೇ ಮಾಡಿ ಸಿದ್ಧ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಶಿಷ್ಯನ ಏನು ಮಾಡ್ತಾರೆ, ಅಲ್ಲಿ ಯಜಮಾನ ಅಂತ ಕೇಳ್ತಾರೆ, ಈ ಸ್ವಾಮಿಗೆ ಇದು ಬೇಕಾಗಿದೆ ಅಂತ ಕೇಳಿದ ತಕ್ಷಣ ಏನು ಮಾಡ್ತಾರೆ, ಅವ್ರೇನು ಮಾಡ್ತಾರೆ ಆ ಸ್ಥಳ ಏನು ಮಾಡ್ತಾರೆ ಬಿಟ್ಕೊಡ್ತಾರೆ. ಈ ಸ್ಥಳ ಯಾವುದಪ್ಪ ಅಂದರೆ ಅಪ್ಪರ್ ರೂಮ್, ಮೇಲ್ ಒಂದು ಛಾವಣಿ ಅಂತ ಏನು ಮಾಡ್ತಾರೆ ನೋಡ್ತೀರಿ ಅಲ್ವಾ. ಅದರಿಂದ ಆ ಓನರು ಆ ಸ್ಥಳನ ಬಿಟ್ಕೊಡ್ತಾನೆ, ಆದರೆ ಆ ಸ್ಥಳನ ಬಂದ್ಬಿಟ್ಟು ಇವ್ರುಗಳನ್ನ ಗೆಸ್ಟ್ ಥರ ಏನು ಮಾಡೋಕ್ಕೆ ಹೋಗಲ್ಲ, ಅವನು ವೆಲ್ಕಮ್ ಮಾಡೋಕ್ಕೆ ಹೋಗಲ್ಲ. ಅದರ ನೋಡಿ ಇಸ್ರೇಲಲ್ಲಿ ಏನಪ್ಪ ಪದ್ಧತಿ ಇತ್ತು ಅಂದರೆ, ಯಾರೋ ಒಬ್ರು ಗೆಸ್ಟನ್ನ ಮನೆಗೆ ವೆಲ್ಕಮ್ ಮಾಡ್ತಾರೆ ಅಂತಂದರೆ, ಆ ಗೆಸ್ಟನ್ನ ಮನೆಯೊಳಗೆ ಕರೆದಿದ ಮೇಲೆ ಏನು ಮಾಡಬೇಕು ಅಂತಂದರೆ, ಅವ್ರು ಫಸ್ಟು ಅವ್ರ ಪಾದಗಳನ್ನೇ ಮಾಡಬೇಕು ತೊಳಿಬೇಕು. ಅಂದರೆ ಮನೆಯೊಳಗೆ ಕರೆಯೋದಕ್ಕಿಂತ ಮುಂಚೆ, ಮನೆಗೆ ಕರೆದಿದ ಮೇಲೆ ಮನೆಯೊಳಗೆ ಬರೋದಕ್ಕಿಂತ ಮುಂಚೆ ಅವ್ರು ಕೈಕಾಲು ತೊಳೆಯುವಂಥ ಪದ್ಧತಿ ಏನಾಗಿತ್ತು ಅಲ್ಲಿತ್ತು. ಇಲ್ಲಿ ಓನರು ಏನು ಮಾಡ್ತಾರೆ, ಸ್ಥಳನ ಏನು ಮಾಡ್ತಾನೆ ಬಿಟ್ಕೊಡೋಕ್ಕೆ ಅಗ್ರಿ ಮಾಡ್ತಾನೆ ಅಷ್ಟೇ ಹೊರತು, ಅವನ್ನ ಗೆಸ್ಟ್ ಥರ ಏನು ಮಾಡೋಕ್ಕೆ ಹೋಗಲ್ಲ, ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಹೋಗಲ್ಲ. ಅದರಿಂದ ಏನ್ರಿ ಇಲ್ಲಿ ಕಾಲು ತೊಳೆಯೋದಕ್ಕೆ ಏನ್ರಿ ಓನರ್ಗಾಗಲಿ ಬರೀ ಯಾರಿಗೇನಾಗಲಿ ಅವನ ಅವಕಾಶ ಇರಲಿಲ್ಲ. ಹಂಗ್ರೆ ಈ ಕೆಲಸ ಯಾರು ಮಾಡಬೇಕು ಅಂತಂದರೆ ಏನ್ರಿ ಅದು ಒಂದು ಓಪನ್ ಆಪರ್ಚುನಿಟಿ, ಯಾರು ಬೇಕಾದ್ರೂ ಮಾಡ್ಬೋದಾಗಿತ್ತು, ಶಿಷ್ಯನರಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು, ಇದನ್ನ ಮಾಡ್ಬೋದು. ಆದರೆ ಇದನ್ನು ಮಾಡೋರು ಏನು ಮಾಡಬೇಕು ಅಂತಂದರೆ ಏನ್ರಿ ಎಲ್ಲರ ಪಾದಗಳನ್ನೇ ಮಾಡಬೇಕು ತೊಳಿಬೇಕು. ಹೇಗೆ ಹೇಗೆ ಗೆಸ್ಟು ಒಬ್ರನ್ನ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡ್ತಾರೆ ಅಂದರೆ ಅವ್ರೇನು ಮಾಡ್ತಾರೆ, ಅತಿಥಿಗಳನ್ನ ವೆಲ್ಕಮ್ ಮಾಡ್ಬೇಕಾದ್ರೆ ಮನೆಯವರಂತ ಒಬ್ಬ ವ್ಯಕ್ತಿ ಅವರೆಲ್ಲರ ಕಾಲನ ತೊಳೆಯೋದಕ್ಕೆ ಏನು ಮಾಡ್ತಿದ್ರು, ಅದು ಅನುಕೂಲ ಮಾಡಿಕೊಡ್ತಿದ್ರು. ಈ ಕೆಲಸನ ಏನು ಮಾಡ್ಬೇಕು ಇವಾಗ, ಯಾರು ಒಬ್ರು ಶಿಷ್ಯನ ಏನು ಮಾಡ್ಬೇಕು, ಹಿಂಗೆ ಮಾಡಬೇಕು. ಇವಾಗ 12 ಜನದಲ್ಲಿ ಅವರೇ, 12 ಜನದಲ್ಲಿ ಮೊದಲೇ ಫಸ್ಟ್ ಏನ್ರಿ ಇವನಲ್ಲಿ ಜಗಳಗಳಂತೆ ಕಿತ್ಲಾಟಗಳಂತೆ, ನಾನು ದೊಡ್ಡವನು ನೀನು ದೊಡ್ಡವನು ಅಂತ ಅಂದ್ಕೊಂಡು ಅವ್ರ ಅಮ್ಮನ ಕಳಿಸೋದು, ಸ್ವಾಮಿ ನನ್ನ ಏನ್ರಿ ಎರಡು ಮಕ್ಕಳಿಗೆ ಎಡ ಭಾಗದಲ್ಲಿ ಬಲಭಾಗದಲ್ಲಿ ಕೂರೋಣಕ್ಕೆ ಅವಕಾಶ ಕೊಡಿ ಅಂತ ಹೇಳೋದು. ಸೊ ಇದ್ರ ಆಲ್ರೆಡಿ ಅವ್ರಲ್ಲಿ ಸಾಕಷ್ಟು ಡಿಬೇಟ್ ಇರೋದ್ರಿಂದ ಏನ್ರೀ ಯಾರು ಮುಂದಾಗಿಲ್ಲ, ಅಯ್ಯೋ ನಮ್ಗೇನಾಗ್ಬೇಕು ನಡಿ ಅಂತ. ಅದು ಸಾಲಿದ್ಕೆ ಯೇಸು ಕ್ರಿಸ್ತು ಕೂಡ ಏನು ಮಾಡ್ಬಿಟ್ರ, ಕಾಲು ತೊಳೆಯೋದ್ ಬಗ್ಗೆ ಏನೂ ಹೇಳಲಿಲ್ಲ, ಸೀದಾ ಏನು ಮಾಡ್ಬಿಟ್ರು ಕಾಲು ತೊಳೆದಿರಾ, ಹೋಗ್ಬಿಟ್ರು ಅಲ್ದರ. ಸೊ ಅದಕ್ಕೆ ಇದು ಏನ್ರಿ ಆ ಒಂದು ಊರಲ್ಲಿ ಈ ಪದ್ಧತಿ ಏನಾಗಿತ್ತು ಇತ್ತು, ಯಾರೋ ಮನೆಯೊಳಗೆ ಬರೋಕ್ಕಿಂತ ಮುಂಚೆ ಏನು ಮಾಡೋಕೋ ಕಾಲನ್ನ ತೊಳ್ಕೊಂಡು ಬರಬೇಕು ಅಂತಂದ್ಬಿಟ್ಟು. ನಮಗೆಲ್ಲ ಚೆನ್ನಾಗಿ ಗೊತ್ತು ಇಸ್ರೇಲಲ್ಲಿ ಯೇಸು ಕೃಷ್ಣ ಮೊದಲೇ ಬರಬೇಕಲ್ಲಿ ಏನ್ರಿ ರೋಮನ್ಸ್ ಏನು ಮಾಡ್ತಾ ಇದ್ದು ಆಳ್ವಿಕೆ ಮಾಡ್ತಾ ಇದ್ದು. ಆಮೇಲೆ ಆ ಕಾಲದಲ್ಲಿರೋಂಥ ಒಂದು ನಗರಗಳು ಹೆಂಗಿತ್ತು ಅಂದರೆ ಯಾವುದಿಗೂ ರೋಡ್ ಗಿಡ ಏನಾಗಿಲ್ಲ, ಇಲ್ಲ ನಮ್ಮ ಥರ ಟಾರ್ ರೋಡ್ಗಳು ಸಿಮೆಂಟ್ ರೋಡ್ಗಳು ಯಾವುದೂ ಇಲ್ಲ, ಎಲ್ಲ ಇದ್ದಿದ್ದು ಮಣ್ಣು ಧೂಳುಗಳೇ. ಅದರಲ್ಲಿ ಏನು ಮಾಡ್ಬೇಕಾಯ್ತು ಇವರು ಅಂತಂದರೆ ಏನ್ರಿ ಅಲ್ಲಿ ನಡ್ಕೊಂಬರೋರು, ಆಮೇಲೆ ನಮ್ಗಿನ ಕಾಲ ಥರ ಒಂದು ಸಫಿಸ್ಟಿಕೇಟೆಡ್ ಶೂಸ್ಗಳಾಗಲಿ ಏನ್ರಿ ಒಂದು ಧೂಳು ಯಾವುದು ಅಂಟ್ಕೊಂಡಿದ್ದ ರೀತಿಲಿ ಇಲ್ಲಂತ ಒಂದು ಚಪ್ಪಲ್ಗಳಾಗಲಿ ಏನಂತಾರೆ ಅಂತ ಒಂದು ಇಲ್ಲ, ಎಲ್ಲ ಒಂದು ಆ ಕಾಲ ತಕ್ಕಂತೆ ಏನಾಗ್ತಾ ಇರ್ತಾಯಿತ್ತು. ಅಂದ್ರೆ ಏನಾಗಂದ್ರೆ ಸಾಮಾನ್ಯವಾಗಿ ನಡ್ಕೊಂಬರ್ತಾ ಇರ್ಬೇಕಾದ್ರೆ, ಯಾಕಂದ್ರೆ ಅವ್ರು ಟ್ರಾವೆಲ್ ಮಾಡೋದಕ್ಕೆ ಬೇರೆ ಏನು ಯಾವುದೋ ಒಂದು ಗಾಡಿಗಳಿರಲಿಲ್ಲ, ಇದ್ದಿದ್ದ ಕತ್ತೆ ಒಂಟೆ ಎಲ್ಲ ಬರೀ ಶ್ರೀಮಂತಕ್ಕೋಸ್ಕರ ಬಡವರೆಲ್ಲ ಉಂಟು, ಎಲ್ಲ ಬರೀ ನಡ್ಕೊಂಡೆ ತಿರ್ಗಾಡೋದು ನೋಡಿರ್ತೀನಿ. ಸೊ ಅದಕ್ಕೆ ಈ ಕಾಲಲ್ಲಿ ಸಾಕಷ್ಟು ಏನಾಗೋದು ಒಂದು ಧೂಳು ಎಲ್ಲ ಕೂತಿ ಏನ್ರಿ ಸಾಕಷ್ಟು ಏನಾಗಿರೋದು ಅಂದರೆ ಒಂದು ಹೀಟ್ ಏನಾಗೋದು ಇರೋದು. ಅದರ ನಮ್ಗೆ ಚೆನ್ನಾಗಿ ಗೊತ್ತು ಇಸ್ರೇಲ್ ಅಂತ ಹೇಳ್ಬೇಕಾದ್ರೆ ಅದು ಇಸ್ರೇಲ್ ಎಸ್ಪೆಷಲಿ ಪಾಸ್ ಓವರ್ ಟೈಮ್ ನೋಡ್ಬೇಕಾದ್ರೆ ಇಟ್ ವಾಸ್ ವೆರಿ ಹಾಟ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು ಟೆಂಪರೇಚರ್ ಎಲ್ಲ ಇವತ್ತು ಕೂಡ ಈಜಿಪ್ಟ್ ನೋಡ್ಬೇಕಾದ್ರೆ 45 ಡಿಗ್ರಿ ಮೇಲೆ ಏನಾಗ್ತದಂತೆ ಹೋಗ್ತಾರಂತೆ ಅಲ್ರ, ಅಷ್ಟೊಂದು ಭಯಂಕರ ಅಂತ ಹೀಟ್ ಅಂತೆ ಅಲ್ವರ. ಸೊ ಇಸ್ರೇಲಲ್ಲೂ ಕೂಡ ಏನ್ರಿ ಭಯಂಕರ ಅಂತ ಟೆಂಪರೇಚರ್. ಅಂತ ಸಂದರ್ಭದಲ್ಲಿ ಏನ್ರಿ ಆ ಇಸ್ರೇಲ್ಗಳಲ್ಲಿ ಒಂದು ಪದ್ಧತಿ ಏನಪ್ಪ ಇತ್ತು ಅಂದರೆ ಎಲ್ಲರ ಕಾಳುಗಳನ್ನ ಏನು ಮಾಡೋರಂತೆ ಅಲ್ಲಿ ಅದು ತೊಳೆಯೋರಂತೆ ಅಲ್ರ. ಅದು ತೊಳೆಯೋ ದಿನ ಏನಪ್ಪ ಆಗೋದು ಅಂತಂದರೆ ಫಸ್ಟ್ ಆಫ್ ಆಲ್ ಇವರು ಶುದ್ಧೀಕರಣ, ಎರಡನೇದು ಒಂಥರ ಏನ್ರಿ ರಿಲೀಫ್ ಅಲ್ರ. ಇಮ್ಯಾಜಿನ್ ಮಾಡಿರಿ ಒಂದು ಬೇಸಿಗೆಯಲ್ಲಿ ಬಿಸಿಲು ಭಯಂಕರ ಏನ್ರಿ ಸೆಕೆ ಹೊಡಿತಾ ಇದೆ, ಅಂಥ ಸಂದರ್ಭದಲ್ಲಿ ನಮ್ಮ ಕಾಲಿಗೆ ನೀರು ಹಾಕಿದ್ರೆ ಹೆಂಗಿರ್ತದೆ, ಒಂಥರ ಒಂಥರ ಏನ್ರಿ ಒಂಥರ ತಂಪಾಗಿರ್ತದೆ ಅಲ್ವರ ಏನ್ರಿ. ಇದು ಏನ್ರಿ ಇಸ್ರೇಲಲ್ಲಿರೋಂಥ ಒಂದು ಪದ್ಧತಿ. ಆದರೆ ಈ ಒಂದು ಕೆಲಸನ ಮಾಡಿ ಯಾರು ಏನಾಗಿಲ್ಲ ಮುಂದಕ್ಕೆ ಬರಲಿಲ್ಲ, ಯಾಕಂದರೆ ಇದು ತುಂಬ ಏನಪ್ಪ ಆಗಿತ್ತು ಅಂದರೆ ತುಂಬ ಹೀನವಾಗಿರೋಂಥ ಕೆಲಸ. ಅಲ್ವರ ನಾವೇ ಗೆಸ್ಟ್ ಕಳ್ತಾರೆ ಬರೀ ನಮಗೆ ಬೇರೆ ತೊಳಿಬೇಕೋ ನೋಡೋಣ ಬಿಡೋ ಏನಾಗ್ತಾರೆ ಅಂತಂದ್ಬಿಟ್ಟು ಅಲ್ವರ. ಇವ್ರು ಏನು ಮಾಡೋಕೆ ತರಲಿಷ್ಟ ನಾವು ತಾನೇ ಎಲ್ಲ ಬಂದಿರೋದು, ನಾವೇನು ಮಾಡೋದು ಒಬ್ಬೊಬ್ರು ತೊಳೆಯೋಣ, ಅಟ್ಲೀಸ್ಟ್ ಅವರವ್ರು ಒಬ್ಬೊಬ್ರು ಕಾಲ ಅವರವ್ರು ತೊಳ್ಕೊಂಡು ಹೋಗೋಣ ಅಂತ ಅದು ಕೂಡ ಏನು ಮಾಡೋಕೆ ಹೋಗಿಲ್ಲ ಇವರು, ಥಿಂಕ್ ಏನು ಮಾಡೋಕೆ ಹೋಗಿಲ್ವಂತೆ ಅದರ. ಸೊ ಅದಕ್ಕೆ ನೆಕ್ಸ್ಟ್ ಏನಾಯಿತು ನೋಡೋಣ ನೋಡ್ತೀನಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್?
ಬ್ರದರ್,
ಹ್ಞೂ ಓದಿ ಸರೋಜ್ ಅಷ್ಟರ್. ಸರೋಜ್ ಅಷ್ಟರ್ ಸ್ವಲ್ಪ ನೆಟ್ವರ್ಕ್ ಇರೋ ಜಾಗಕ್ಕೆ ಬನ್ನಿ.
ಸರಿ ಬ್ರದರ್,
ಹಾಂ ಇವಾಗ ಓಕೆ
ಕೇಳಿಸ್ತಿದೆ ಬ್ರದರ್.
ಸೂಪರ್.
ಸ್ಪಷ್ಟವಾಗಿ ನಮ್ಮ ಕರ್ತನು ಅವರಿಗೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಟ್ಟನು. ಅವರ ವಿವಾದವನ್ನು ಬಗೆಹರಿಸದೆ ಅವರ ಯಾರನ್ನು ಕೀಳು ಸೇವೆಗೆ ನೇಮಿಸದೆ ಅವರು ವಿಷಯವನ್ನು ಮತ್ತೊಮ್ಮೆ ಸಮಯ ತೆಗೆದುಕೊಂಡು ಯೋಚಿಸಲು ಅವಕಾಶ ಮಾಡಿಕೊಟ್ಟನು. ಪಶ್ಚಾತ್ತಾಪ ಪಡಲು ಮತ್ತು ಮರುಪರಿಶೀಲಿಸಲು ಅವಕಾಶ ಮಾಡಿಕೊಟ್ಟನು ಮತ್ತು ಅವರು ಪದ್ಧತಿಗೆ ವಿರುದ್ಧವಾಗಿ ತೊಳೆದ ಪಾದಗಳೊಂದಿಗೆ ಭೋಜನವನ್ನು ಸಹ ಸೇವಿಸಲು ಮುಂದಾದರು.
ನೋಡ್ರ ಯೇಸು ಕ್ರಿಸ್ತು ಹೆಂಗಪ್ಪ ಅಂತಂದ್ರೆ, ಯೇಸು ಕ್ರಿಸ್ತನ್ ಗೊತ್ತಿಲ್ದಿರೋದು ಯಾವುದೇ ಇಲ್ಲ ರೀ. ಯೇಸು ಕ್ರಿಸ್ತು ಒಬ್ರು ಮೈಂಡ್ ಏನು ಮಾಡೋರು ಪಕ್ಕ ಪಕ್ಕ ರೀಡ್ ಮಾಡೋರು ಅಂತಾರೆ ಅಲ್ಲರ. ಹೆಂಗೆ ರೀಡ್ ಮಾಡೋರು ಅಂತಂದ್ರೆ ಏನ್ರಿ ಆ ಮನುಷ್ಯನ ಆಲೋಚನೆಗಳು ಏನಿದೆ ಅದನ್ನೆಲ್ಲ ಕ್ಲೀನಾಗಿ ಏನು ಮಾಡ್ಬಿಡೋರು ಯೇಸು ಕ್ರಿಸ್ತು, ಕ್ಲೀನಾಗಿ ಓದ್ಬಿಡೋರಂತೆ ಯಾರ ಮನುಷ್ಯನಲ್ಲಿ ಏನಿದೆ, ಮನುಷ್ಯ ಏನು ಯೋಚನೆ ಮಾಡ್ತಾವನೆ ಅಂತಂದ್ಬಿಟ್ಟು ಯೇಸು ಕ್ರಿಸ್ತಂಗೆ ಫಸ್ಟ್ ಏನಾಗಿತ್ತು ಗೊತ್ತಿತ್ತು. ಅದಕ್ಕೆ ನಾವು ಸದ್ಯದಲ್ಲಿ ಇದೆಷ್ಟು ಎಕ್ಸಾಂಪಲ್ ಎಷ್ಟು ಹೇಳಿದ್ದೀನಿ ಅಲ್ವರ. ಇವನ್ನು ಏನ್ರಿ ಪೇತ್ರನ್ನ ಬಂದ್ಬಿಟ್ಟು ಸೇತಾನು ಅವನ ಹೊಂಚಾಕಿ ಅವನು ಎಳ್ಕೊಬೇಕು ಅಂತ ಕೂಡ ಮಾಡಿರೋಂಥ ಪ್ಲ್ಯಾನ್ ಆ ಆಲೋಚನೆ ಕೂಡ ಯಾರು ಗೊತ್ತಾಗಿತ್ತಂತೆ ಜೀಸಸ್ ಕ್ರಿಸ್ಟ್ ಗೊತ್ತಿತ್ತು ನೋಡಿರ್ತೀನಿ. ಅದು ಮಾತ್ರ ಅಲ್ಲ ಏನ್ರಿ ಇವ್ರಿದ್ರಲ್ಲ ಯೂದಾಸ್, ಯೂದಾಸ್ ಒಳಗಡೆ ಸೇತಾನ ಹೊಕ್ಕೋದು ಕೂಡ ಕರೆಕ್ಟಾಗಿ ಏನಿದೆ ಯಾರು ಗೊತ್ತಿತ್ತು? ಜೀಸಸ್ ಗೊತ್ತಿತ್ತು, ಅವನು ಏನು ಯೋಚಿಸ್ತಾ ಇದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಲ್ಲ, ನೀ ಏನು ಮಾಡ್ಬೇಕು ಅಂತ ಜಲ್ದಿ ಮಾಡು. ಸೊ ಯೇಸು ಕ್ರಿಸ್ತನಿಗೆ ಎಲ್ಲ ಬಹು ಸ್ಪಷ್ಟವಾಗಿ ಏನಾಗಿತ್ತು ಅಲ್ಲಿ ಗೊತ್ತಿತ್ತು ಅಲ್ವಾ? ಅವ್ರಿಗೆ ಹೇಳ್ಬಿಡ್ತಾರೆ ಕರ್ತನ ಏನ್ರಿ ಈ ವಿಚಾರನ ಖಂಡಿಸಕ್ ಹೋಗಿಲ್ಲ ರೀ ಏನ್ರಿ ಅದರ ಏನಪ್ಪ ಕೈ ತೊಳ್ಕೊಂಡು ಬರ್ತಾ ಇದ್ದಾರೆ, ಕಾಲು ತೊಳಿತಾರೆ ಬರ್ತಾ ಇದ್ದಾರೆ, ನಿಮ್ಗೆ ಗೊತ್ತಾಗಲ್ವಾ ಯಾರೋ ಒಬ್ರು ಕೈ ಕಾಲು ತೊಳೆಕಿಲ್ವಾ ಎಲ್ಲ ಹೆಲ್ಪ್ ಮಾಡೋಕ್ಕಿಲ್ವಾ ಅಂತಂದ್ಬಿಟ್ಟು ಏನೂ ಮಾತಾಡಲಿಲ್ಲ. ನೋಡೋಣ ಇವ್ರು ಏನು ಮಾಡ್ತಾರೆ ಅಲ್ವರ ಅಂತಂದ್ಬಿಟ್ಟು ಏನು ಮಾಡ್ತಾರೆ, ಯೇಸು ಕ್ರಿಸ್ತ ಸೈಲೆಂಟಾಗಿ ಬಿಟ್ಬಿಡ್ತಾರೆ. ಅದು ಮಾತ್ರ ಅಲ್ಲ, ಈ ಕೆಲಸಕ್ಕೆ ಯಾರನ್ನೂ ಕೂಡ ಏನು ಮಾಡೋಕೆ ಹೋಗಿಲ್ಲ, ಅವ್ರು ಅಪಾಯಿಂಟು ಮಾಡೋದಕ್ಕೂ ಹೋಗಲಿಲ್ಲ ಅಲ್ವರ. ಇವನ್ ಇನ್ಫ್ಯಾಕ್ಟ್ ಏನು ಮಾಡ್ತಾರೆ ಅಂದರೆ ಶಿಷ್ಯನ್ರುಗಳು ಕೂಡ ಏನ್ರಿ ಆ ಪಂಕ್ತಿಯಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕೂ ರೆಡಿ ಆಗಿಬಿಡ್ತಾರೆ ನೋಡಿದ್ದೀನಿ. ಅಲ್ಲಿವರೆಗೂ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಅಂತಂದರೆ ಇವ್ರಿಗೆ ಏನೊಂದೇನೋ ಮಾತಾಡೋದಿಲ್ಲ. ನೋಡೋಣ ಇವ್ರು ಏನು ಮಾಡ್ತಾರೆ ಅಂತಂದ್ಬಿಟ್ಟು ಅಲ್ವರ. ಅದಕ್ಕೆ ನೋಡ್ರಿ ಇದನ್ನೇ ಬೈಬಲಲ್ಲಿ ಈ ಥರ ಎಷ್ಟೋ ಕೇಸಸ್ಗಳೇನಾಗಿದೆ ನಮಗೆ ತುಂಬ ಇದೆ ರೀ. ಕೆಲವು ವಿಚಾರಗಳನ್ನ ದೇವ್ರು ಏನು ಮಾಡ್ತಾರೆ ಅಂದರೆ ನಾವು ಏನು ಮಾಡ್ತೀರಿ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಅಬ್ಸರ್ವೇಷನ್ಗೋಸ್ಕರ ಏನು ಮಾಡ್ತಾರೆ ದೇವ್ರು ಬಿಡ್ತಾರೆ ಅಲ್ವರ. ಈಡೇನ್ ತೋಟದಲ್ಲಿ ನೋಡ್ಬೇಕಾದ್ರೆ ಏನ್ರಿ ಯಾವಾಳನ್ನ ಸೈತಾನ ವಂಚಿಸ್ತಾರೆ ಅಲ್ವರ. ಇವಾಗ ಯಾವಾಳನ್ನ ಸೈತಾನ ವಂಚಿಸೋದು ದೇವ್ರಿಗೆ ಗೊತ್ತಿರಲಿಲ್ವಾ? ಅಂದರೆ ದೇವ್ರು ಚೆನ್ನಾಗಿ ಗೊತ್ತಿತ್ತು ಎಲ್ಲ ಆಗಿದ್ಮೇಲೆ ದೇವ್ರು ಏನು ಬಂದು ಕೇಳ್ತಾರೆ, ಹಾಂ ಎಲ್ಲಿ ಇದ್ದೀರಾ, ಹಾಂ ಆದಾಮ್ ಮತ್ತು ಯಾವಾಳಿಗೆ ಏನು ಕೇಳ್ತಾರೆ ಎಲ್ಲಿ ಇದ್ದೀರಾ ಅಂತ ಕೇಳ್ತಾರೆ. ಪೋದಿಂದ ಬಚ್ಚಿಡ್ಸ್ಕೊಂಡಿರ್ತಾರೆ. ಹಾಗೆ ಹೇಳ್ತಾರೆ ತಿನ್ನಬಾರ್ದಾಗಿರೋಂಥ ಹಣ್ಣ ಏನು ನೀವು ತಿಂದ್ರಾ ಅಂತ ಏನು ಮಾಡ್ತಾರೆ ದೇವ್ರು ಕೇಳ್ತಾರೆ. ಯಾಕೆ ತಿಂದ್ರಾ ಅಂತ ಕೇಳೋದು ಏನು ದೇವ್ರಿಗೇನು ಗೊತ್ತಿಲ್ವಾ? ತಿಂದವ್ರು ತಾನೇ, ಅದೇನು ಕೇಳೋದು ಅಲ್ಲ ರೇಟಾಗಿ ಕೇಳ್ಬೋದಲ್ಲ ದೇವರು, ಹಾಂ ಏನಪ್ಪ ಮಾಡಿದ್ರಿ, ಹಾಂ ತಿಂದ್ರಾ ಅಂತ ಹೇಳೋಬದ್ಲು ಯಾಕೆ ತಿಂದ್ರಿ, ನಿಮ್ಗೆ ಯಾರು ಹೇಳಿದ್ರು ತಿನ್ನೋದಕ್ಕೆ, ನಾನು ಹೇಳಿದ್ರು ತಾನೇ ಮಾಡ್ಬೇಡ ಅಂತ ಕೇಳ್ಬೋದಿತ್ತಲ್ಲ ಯಾಕೆ ಕೇಳಿಲ್ಲ? ಅದು ಬದಲಾಗಿ ಏನ್ರಿ ತಿನ್ನಬಾರ್ದು ಅಂತ ಅಣ್ಣ ತಿಂದ್ರಾ ಅಂತ ಒಂದು ಕ್ವಶನ್ ಆಗ್ತಾರೆ. ಏನ್ರಿ ನೋಡೋಣ ಇವ್ರು ಏನು ರಿಯಾಕ್ಟ್ ಮಾಡ್ತಾರೆ ಅಂತಂದ್ಬಿಟ್ಟು ಅಲ್ವರ. ಯಾವಾಳ ಹಣ್ಣು ತಿನ್ಬೇಕಾದ್ರೂ ಕೂಡ ದೇವರು ಏನು ತಡೆಯೋದಿಕ್ಕೆ ಹೋಗಿಲ್ಲ ರೀ, ಫ್ರೀ ವಿಲ್ ಬಿಟ್ಟರು. ಯಾಕೆ ಫ್ರೀ ವಿಲ್ ಬಿಟ್ಟಿದ್ದು ಅಂತಂದರೆ ಆ ಸ್ವಂತ ಚಿತ್ತದಿಂದ ಮನಸ್ಪೂರ್ವಕವಾಗಿ ಯಾರು ದೇವ್ರ ಕಡೆಗೆ ಬರ್ತಾರೋ, ಯಾರು ದೇವ್ರನ್ನ ಆರಾಧಿಸ್ತಾರೋ ದೇವ್ರಿಗೆ ಅಂಥವ್ರೇ ಬೇಕಾಗಿರೋದು ರೀ. ಅದಕ್ಕೆ ನಾವು ಯೋಹಾನ 4:24 ನೋಡ್ತಿಲ್ಲ ಅಂತಂದರೆ ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸೋರು ಆತ್ಮೀಕ ರೀತಿಯಲ್ಲಿ ಸತ್ಯದ ತಕ್ಕ ಹಾಗೆ ಅದರ ಅಂದರೆ ಏನು ಸತ್ಯ ತಕ್ಕ ಹಾಗೆ ಅದರ ನಿಜವಾಗಿಯೂ ಅದರ ನಿಷ್ಠಾವಂತನಾಗಿಯೂ ಮನಸ್ಪೂರ್ವಕವಾಗಿಯೂ ಅಂದರೆ ದೇವ್ರನ್ನ ಆರಾಧಿಸೋರಾಗಿರ್ಬೇಕಂತೆ. ದೇವ್ರಿಗೆ ರೋಬೋಟ್ಗಳೇನಾಗಿಲ್ಲ ಬೇಕಾಗಿಲ್ಲ ಅಲ್ವರ. ಅದಕ್ಕೆ ಇಲ್ಲೂ ಕೂಡ ಏನು ಮಾಡ್ತಾರೆ ನೋಡೋಣ ಏನು ಮಾಡ್ತಾರೆ ಶಿಷ್ಯನರು ಇವ್ರು ಏನು ಮಾಡ್ತಾ ಇದ್ರು ನೋಡೋಣ ಅಂತ ಮಟ್ಟ ಮಾಡ್ತಾರೆ ಪರೀಕ್ಷೆ ಏನು ಮಾಡ್ತಾರೆ ಮಾಡ್ತಾರೆ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಈ ಪರೀಕ್ಷೆಯಲ್ಲಿ ಶಿಷ್ಯನರು ಎಲ್ಲರೂ ಏನಾದರೂ ಎಲ್ಲರೂ ಫೇಲ್ ಆದರು, ಒಬ್ಬರು ಕೂಡ ಏನಾಗಿಲ್ಲ ಮುಂದಕ್ಕೆ ಬರಲೇ ಇಲ್ಲ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಒಬ್ಬರಿಂದ ಒಬ್ಬರು ಏನಾಗುತ್ತೆ ಪೈಪೋಟಿ ಕಾಂಪಿಟೇಷನ್ ಸ್ಪಿರಿಟ್ ಏನಾಗಿದ್ದರಂತೆ ಇದ್ದರಂತೆ ಅದರ. ಸೊ ಅದಕ್ಕೆ ನೋಡಿ ನೆಕ್ಸ್ಟ್ ಏನಾಯ್ತಂತೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಹನು ಸಿಸ್ಟರ್ ಓದ್ತೀರಾ?
ಆಗ ಏಸು ಊಟವನ್ನು ಬಿಟ್ಟು ಎದ್ದು ಹೊದ್ದಿದ್ದ ಮೇಲ್ಹೊದಿಕೆಯನ್ನು ತೆಗೆದಿಟ್ಟು ಕೈಪಾಡವನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡು ನೀರಿಗಾಗಿ ಒಂದು ಹೂಜಿಯನ್ನು ಮತ್ತು ಬೋಗಣಿಯನ್ನು ತೆಗೆದುಕೊಂಡು ನೀರನ್ನು ಸುರಿಯಲು ಮತ್ತು ತನ್ನ ಶಿಷ್ಯರ ಪಾದಗಳನ್ನು ತೊಳೆಯಲು ಪ್ರಾರಂಭಿಸಿದನು. ಮೂಡಣದವರು ನೀರನ್ನು ಬೋಗಣಿಗೆ ಸುರಿದು ನೀರಲ್ಲಿ ಪಾದವನ್ನು ಇಡುವುದು ಪದ್ಧತಿಯಾಗಿರಲಿಲ್ಲ, ಆದರೆ ತೊಳೆಯಬೇಕಾದ ಪಾದದ ಮೇಲೆ ನೀರನ್ನು ಸುರಿಯುತ್ತಿದ್ದರು. ಹೀಗಾಗಿ ಪ್ರತಿಯೊಬ್ಬರಿಗೂ ಶುದ್ಧ ನೀರು ಸಿಕ್ಕಿತು ಮತ್ತು ಸ್ವಲ್ಪ ನೀರು ಮಾತ್ರ ವ್ಯರ್ಥವಾಯಿತು, ಏಕೆಂದರೆ ಅಲ್ಲಿ ನೀರು ನಮಗಿಂತ ಹೆಚ್ಚು ವಿರಳವಾಗಿದೆ ಮತ್ತು ಅಮೂಲ್ಯವಾಗಿದೆ. ಮೂಡಣ ದೇಶದಲ್ಲಿ ನಾವು ಈಗಿನ ಕಾಲದಲ್ಲಿ ಬಳಸುವಂತಹ ಮೇಜುಗಳು ಮತ್ತು ಕುರ್ಚಿಗಳು ಬಳಕೆಯಲ್ಲಿ ಇರಲಿಲ್ಲ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಇದಕ್ಕೆ ವಿರುದ್ಧವಾಗಿ ಮೇಜುಗಳು ಕೆಳಮಟ್ಟದ್ದಾಗಿದ್ದವು ಮತ್ತು ಕುದುರೆ ಲಾಳದ ಆಕಾರದಲ್ಲಿದ್ದವು ಮತ್ತು ಕುಳಿತವರು ನಿಜವಾಗಿಯೂ ಒರಗಿಕೊಂಡು ಮೇಜಿನ ಮೇಲೆ ಮಲಗುತ್ತಿದ್ದರು. ಎಡ ಮೊಣಕೈಯನ್ನು ದಿಂಬು ಮತ್ತು ದಿವಾನಿನ ಮೇಲೆ ಇರಿಸುತ್ತಿದ್ದರು. ಅವರ ತಲೆಗಳು ಕುದುರೆ ಲಾಳದ ಒಳಭಾಗಕ್ಕೆ ಇದ್ದವು. ಅಲ್ಲಿ ಆಹಾರಕ್ಕಾಗಿ ಸ್ಥಳಾವಕಾಶವಿತ್ತು ಮತ್ತು ಸೇವಕನು ಒಳಗೆ ಹೋಗಿ ಆಹಾರವನ್ನು ಇಡಲು ಸ್ಥಳವಿತ್ತು. ಹೀಗಾಗಿ ಪಾದಗಳು ಹಿಂದಕ್ಕೆ ಚಾಚಿಕೊಂಡಿರುವುದು ಕಂಡುಬರುತ್ತದೆ ಮತ್ತು ಊಟ ಮಾಡುತ್ತಿದ್ದವರಿಗೆ ತೊಂದರೆಯಾಗದಂತೆ ಸುಲಭವಾಗಿ ತಲುಪಬಹುದಾಗಿತ್ತು. ಥ್ಯಾಂಕ್ ಯು.
ಥ್ಯಾಂಕ್ ಯು ಸಿಸ್ಟರ್. ಸರಿ ನೋಡ್ಬೇಕಾದ್ರೆ ಇವಾಗ ಯಾರು ಏನೋ ಮುಂದಕ್ಕೆ ಬರ್ದಿರೋ ಸಂದರ್ಭದಲ್ಲಿ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಸರಿಯಪ್ಪ ಅಂತ ಏನು ಮಾಡ್ತಾರೆ ಅವರೇ ಎದ್ದುಬಿಟ್ಟು ಸೀದಾ ಏನು ಮಾಡ್ತಾರೆ, ತನ್ನ ಒಂದು ನಿಲುವಂಗಿನ ಕಟ್ಕೊಂಡು ಏನು ಮಾಡ್ತಾರೆ, ಒಂದು ಬೌಲ್ ತೊಗೊಂಡು ಒಂದು ಟವಲ್ ತೊಗೊಂಡು ಏನು ಮಾಡ್ತಾರೆ, ಎಲ್ಲ ಕಾಲುಗಳು ಏನು ಮಾಡ್ತಾರೆ ತೊಳೆದಿಕ್ಕೆ ಶುರು ಮಾಡ್ತಾರೆ. ಅದರ ಹೇಗಪ್ಪ ತೊಳೆದ್ರು ಅಂತಂದರೆ, ಏನ್ರಿ ಇವಾಗ ಇಸ್ರೇಲಲ್ಲಿ ಈ ಕಾಲು ತೊಳೆಯಂಥ ಪದ್ಧತಿ ಹೇಗಪ್ಪ ಇತ್ತು ಅಂತಂದರೆ, ಏನ್ರಿ ಇವಾಗೆಲ್ಲ ಏನು ಮಾಡ್ತಾರೆ ಸಾಮಾನ್ಯವಾಗಿ, ಏನ್ರಿ ಇವಾಗೆಲ್ಲ ನೀವು ಆ ಕಡೆ ಎಂತಾರೆ ಈ ಒಂದು ಮಿಡಲ್ ಈಸ್ಟ್ ಕಂಟ್ರೀಸ್ಗೆಲ್ಲ ಹೋದ್ರೆ ಏನು ಮಾಡ್ತಾರೆ ಅಂತಂದರೆ, ಒಂದು ಪಾತ್ರೆಲಿ ನೀರು ಕೊಟ್ಬಿಡ್ತಾರೆ, ಆ ಪಾತ್ರೆಲಿ ಏನು ಮಾಡೋದು ಹಿಂಗೆ ಕೈ ಕಾಲು ತೊಳ್ಬಿಡೋದು. ಪಿಲಾತ್ ತೊಳೆದ್ನಲ್ಲ ಚೆನ್ನಾಗಿ ಅರ್ಥ ಆಯ್ತಾರ, ಪಿಲಾತ್ ಏನು ಮಾಡ್ತಾನೆ ಯೇಸು ಕ್ರಿಸ್ತನಿಗೆ ದಂಡನೆ ಕೊಡ್ಬೇಕಾರೆ, ಅಯ್ಯೋ ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಏನು ಮಾಡ್ತಾನೆ, ಒಂದು ಬೌಲಲ್ಲಿ ನೀರು ತರಿಸ್ತಾನೆ, ಆ ನೀರಲ್ಲಿ ಏನು ಮಾಡ್ತಾನೆ ಕೈನ ತೊಳೆದ್ಬಿಡ್ತಾನೆ, ನೀರು ಆಡಿ ಇತ್ತು ನೀರಿಗೆ ಕೈ ಎದ್ಬಿಡ್ತಾನೆ. ಅದರ ಸೊ ಇಲ್ಲಿ ಒಂದು ಏನು ಕೆಲ ಜಾಗದಲ್ಲಿ ಏನು ಮಾಡೋರು ಈ ಥರ ಮಾಡೋರು ಏನು ಮಾಡೋರು ಅಂತಂದರೆ, ಒಂದು ಒಂದು ಪಾತ್ರೆಲಿ ನೀರಿಗೆ ಬಿಟ್ಟ ಅಂತಂದರೆ ಆ ನೀರಲ್ಲೇ ಕಾಲು ಅದ್ಬಿಡೋದು, ಡೈರೆಕ್ಟಾಗಿ ಅದ್ಬಿಟ್ಟು ಏನು ಮಾಡೋದು ಆ ಡೈರೆಕ್ಟಾಗಿ ಹಂಗೆ ತೊಳೆದ್ಬಿಡೋದು ನೋಡ್ರಿ ಅಂತೀನಿ. ಅಂದರೆ ಈ ಥರ ಕೆಲಸ ಏನಪ್ಪ ಮಾಡ್ತಾಯಿದ್ರು ಅಲ್ಲಿ ಕೆಲವು ಜಾಗದಲ್ಲಿ ಮಾಡ್ತಾಯಿದ್ರು ನೋಡ್ತೀನಿ. ಇವಾಗ ನೋಡ್ಬೇಕಾದ್ರೆ ಆ್ಯಕ್ಚುಲಿ ಮುಸ್ಲಿಮ್ಸ್ ಎಲ್ಲ ಏನು ಮಾಡೋದು ಇದೇ ಥರ ಮಾಡ್ತಾರೆ. ಅಂದರೆ ಅದೇ ನೀರಲ್ಲಿ ಇನ್ನೊಬ್ರು ತೊಳೆದು, ಅದೇ ಇನ್ನೊಬ್ರು ತೊಳೆದು, ಅದೇ ಥರ ಇನ್ನೊಬ್ರು ತೊಳೆದು ಈ ಥರ ಕೂಡ ಮಾಡ್ತಾರೆ. ಅಂದರೆ ಅದಕ್ಕೆ ಅದು ಯೇಸು ಕ್ರಿಸ್ತ ಹಿಂಗೆ ಮಾಡಿಲ್ವಂತೆ. ಯೇಸು ಕ್ರಿಸ್ತ ಏನಪ್ಪ ಮಾಡೋದು ಅಂತಂದರೆ, ಏನ್ರಿ ಒಬ್ಬೊಬ್ಬರು ಕಾಲುಗಳನ್ನ ಪ್ರತ್ಯೇಕವಾಗಿ ಪಾತ್ರೆಯಲ್ಲಿ ಇಟ್ಟು ಅವ್ರವ್ರಿಗೆ ಒಂದೊಂದೇ ಗ್ಲಾಸಲ್ಲಿ ನೀರು ಹಾಕಿ ಕಾಲು ಏನು ಮಾಡಂತೆ ಶುಭ್ರ ಮಾಡಿದ್ರು ಅಂತ ಹೇಳ್ತಾರೆ. ಇದರಿಂದ ಏನಪ್ಪ ಬೆನಿಫಿಟ್ ಆಗ್ತಿರ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಪ್ಯೂರ್ ವಾಟರ್ ಏನಾಗೋದು ಸಿಕ್ಕೋದು, ಮತ್ತೊಬ್ಬರು ಕಾಲಲ್ಲಿ ಬರೋಂಥ ಒಂದು ಧೂಳಾಗಲಿ ಅಥವಾ ಏನಾರ ಒಂದು ಕಲ್ಮಶಗಳಾಗಲಿ ಇದು ಮತ್ತೊಬ್ಬರಿಗೆ ಏನಾಗ್ತಿರಲಿಲ್ಲ ಅಲ್ಲಿ ಅಲ್ಲಿ ಸೇರ್ತಾ ಇರಲಿಲ್ಲ ನೋಡಿರ್ತೀನಿ. ಅದರ ಸೊ ಈಚ್ ಇವ್ರಿ ಪರ್ಸನ್ಸ್ಗೆ ಇಂಡಿವಿಜುವಲ್ ಆಗಿ ಏನಾಗೋದು ಅಲ್ಲಿ ಸಿಕ್ಕೋದು. ಅದು ಮಾತ್ರ ಅಲ್ಲ, ಇದರಿಂದ ಏನಂತ ಹೇಳ್ತಾರೆ ಅಂತಂದರೆ ಲೆಕ್ಕ ನೋಡ್ಬೇಕಾದ್ರೆ ಏನ್ರಿ ಒಂದು ನೀರಿನ ಬಳಕೆ ಕೂಡ ಏನಾಗ್ತಾ ಇತ್ತು ಕಮ್ಮಿ ಆಗ್ತಾ ಇತ್ತು ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಆಮೇಲೆ ಇಸ್ರೇಲ್ ಜನಗಳು ಇದನ್ನ ಯಾವ ಥರ ಅವರು ಪದ್ಧತಿ ಇತ್ತು, ಯಾವ ಥರ ಅವರು ಊಟಕ್ಕೆ ಕೂತ್ಕೊಂತ ಇದ್ರು ಅಂತಂದರೆ, ಏನ್ರಿ ಒಂದು ಸೆಂಟ್ರಲ್ಲಿ ಒಂದು ಟೇಬಲ್ ಇರೋದು, ಆ ಸೆಂಟ್ರಲ್ ಟೇಬಲಲ್ಲಿ ಎಲ್ಲರಿಗೂ ಅಂತ ಊಟ ಏನು ಮಾಡೋರು ಇಟ್ಟಿರೋರು, ಸುತ್ತಲೂ ಏನು ಮಾಡಿರೋರು ಅದಕ್ಕೆ ಒಂದು ಚಿಕ್ಕದಾಗಿ ಒಂದು ಒಂದು ಬೆಂಚ್ ಥರ, ಒಂದು ಚಿಕ್ಕ ಬೆಂಚ್ ಥರ ಹಾಕಿರೋರು. ಹೇಗೆ ಅಂತಂದರೆ ಇವಾಗ ನಾವು ಏನ್ರಿ ನರ್ಸರಿ ಸ್ಕೂಲ್ಗೆ ಏನೋ ಹೋದರೆ ಏನು ಮಾಡೋದಿಲ್ಲ ನೋಡ್ಬೋದು, ಇಲ್ಲಾಂದರೆ ನೀವು ಯಾವ್ದಾರ ಒಂದು ಮುಸ್ಲಿಮ್ಸ್ ಹೋಟ್ಲುಗಳಿಗೆ ಹೋದ ಅಂತಂದರೆ ಮುಸ್ಲಿಮ್ಸ್ ಹೋಟ್ಲುಗಳಿಗೆ ಕೂಡ ಈ ಥರ ಇವತ್ತು ಕೂಡ ಏನಪ್ಪ ಇದೆ. ಹೇಗನ್ನ ಪದ್ಧತಿ ಅಂದರೆ ಸುತ್ತಲೂ ದಿವಾನ್ ಹಾಕ್ಬಿಡ್ತಾರೆ, ಯಾರ ಎಲ್ಲ ಕೂತ್ಕೊಂಡು ಸಾಲ್ವಾಗಿ ಹಂಗೆ ಹಂಗೆ ಮಲ್ಕೊಂಡು ದಿವಾನ್ ಮೇಲೆ ಹಿಂಗೆ ತಲೆನ ಇಟ್ಕೊಂಡು ರೆಸ್ಟ್ ಮಾಡ್ಕೊಂಡು ಮಾಡೋದು ಊಟ ಮಾಡ್ಬೋದು. ಅದರ ಆಲ್ಮೋಸ್ಟ್ ಅರ್ಧಕ್ಕರ್ಧ ಮಲ್ಕೊಂಡಂಗೆ ಇರ್ತಾರೆ, ರಿಕ್ಲೈನಿಂಗ್ ಪೊಸಿಷನ್ ಥರ. ಅದರ ಅವಾಗ ಕಾಲು ಏನಾಗೋದು ಅಂತಂದರೆ ಕಾಲು ಹೊರಗಡೆ ಏನಾಗೋದು ಚಾಚೋದು ನೋಡ್ರಿ ಅಂತೀನಿ. ಅದರ ಅಂದರೆ ಆ ದಿವಾನ್ ಮುಂದಕ್ಕೆ ತಲೆ ಇಡೋದು, ಅದರ ಕೈ ಮೇಜ್ ಮೇಲೆ ಹೋಗೋದು, ಹಿಂದಕ್ಕೆ ಭಾಗ ಬಂದ್ಬಿಟ್ಟು ಕಾಲು ಏನಾಗೋದು ದಿವಾನಿಂದ ಹೊರಗಡೆ ಹೋಗೋದು ನೋಡ್ರಿ ಅಂತೀನಿ. ಅದರ ಅವಾಗ ಎಲ್ಲಾರು ಕಾಲುಗಳು ಏನಿರ್ತಿರಲ್ಲ ಹೊರಗಡೆ ದಿವಾನಿಂದ ಹೊರಗಡೆ ಇತ್ತು ರೌಂಡ್ ಆಗಿ ಹಿಂಗೆ ಕೂತ್ಕೊಂಡಿರ್ತಾರೆ ಎಲ್ಲ ಶಿಷ್ಯಗಳು. ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಏನ್ರಿ ಯಾರಿಗೋ ಕಾಲು ಕೊಡು ಅಂತ ಏನು ಹೇಳಕ್ ಹೋಗಲ್ಲ, ಆಲ್ರೆಡಿ ಕಾಲು ಏನಾಗಿತ್ತು ಅಲ್ಲಿ ಹೊರಗಡೆ ಇತ್ತು, ಸೀದಾ ತಗೊಂಡ್ರು ಪಾತ್ರೆ ಟವಲ್ ತಗೊಂಡ್ರು ನೀರನ್ನ ಉಯ್ದ್ಬಿಟ್ಟು ಏನು ಮಾಡಿದಂತೆ ಅಲ್ಲಿ ಅಲ್ಲಿ ತೊಳೆಯೋದಕ್ಕೆ ಏನು ಮಾಡಿದ್ರು ಅಲ್ಲಿ ಅಲ್ಲಿ ಶುರು ಮಾಡಿದ್ರು ಅಲ್ವರ. ಸೊ ಯಾಕಂದರೆ ಇಸ್ರೇಲಲ್ಲಿರೋಂಥ ಒಂದು ಕಸ್ಟಮ್ಸ್ ಏನಾಗಿತ್ತು ಅಲ್ಲಿತ್ತು, ಆಮೇಲೆ ಚೇರು ಟೇಬಲ್ಗಳೆಲ್ಲ ಏನಾಗಿತ್ತಂತೆ ಆ ಕಾಲದ ಥರನೇ ಏನಾಗಿತ್ತಂತೆ ಇತ್ತು ಅಂತ ಹೇಳ್ತಾರೆ. ಅದಕ್ಕೆ ಏನಂತ ದಿವಾನ್ ಥರ ಅಂತ ಇತ್ತು ಅಂತ ಹೇಳ್ತಾರೆ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್?
ನಾನು ಹೋಗ್ತೀನಿ ಬ್ರದರ್.
ದೀಪಾಷ್ಟ ಓದಿ.
ನಮ್ಮ ಕರ್ತನು ಪೇತ್ರನ ಬಳಿಗೆ ಬರುವ ಮೊದಲೇ ಹಲವಾರು ಶಿಷ್ಯರ ಪಾದಗಳನ್ನು ತೊಳೆದಿದ್ದನು ಎಂಬುದು ಸ್ಪಷ್ಟ. ಅವರಲ್ಲಿ ಯಾರು ಆಕ್ಷೇಪಣೆ ವ್ಯಕ್ತಪಡಿಸಲಿಲ್ಲ. ಆದಾಗ್ಯೂ ಈ ವಿಷಯದ ಬಗ್ಗೆ ಅವರ ಸ್ವಂತ ವಾಗ್ವಾದಗಳ ಬಗ್ಗೆ ಚಿಂತನೆಗಳು ಮತ್ತು ಒಬ್ಬರಿಗೊಬ್ಬರು ಸೇವೆ ಮಾಡಲು ಇಷ್ಟವಿಲ್ಲದಿರುವುದು ಅವರಿಗೆ ಅವಮಾನದ ನಾಚಿಕೆ ಮತ್ತು ಮುಖದಲ್ಲಿ ಗೊಂದಲವನ್ನು ಉಂಟು ಮಾಡಿತು. ಆದರೆ ಪೇತ್ರನ ಸರದಿ ಬಂದಾಗ ಅವನು ಪ್ರತಿಭಟಿಸಿದನು. ನಮ್ಮ ಕರ್ತನು ಅಂತಹ ಕೀಳು ಸೇವೆಯನ್ನು ಮಾಡಲು ಎಂದಿಗೂ ಅನುಮತಿಸುವುದಿಲ್ಲ ಎಂದು ಅವನು ಭಾವಿಸಿದನು. ಅವನು ಸ್ವಾಮಿ ನೀನು ನನ್ನ ಕಾಲುಗಳನ್ನು ತೊಳೆಯಬೇಕು ಎಂದು ಹೇಳಿದನು ತೊಳೆಯಬೇಕೇ ಎಂದು ಹೇಳಿದನು. ಆದರೆ ನಮ್ಮ ಕರ್ತನು ಪೇತ್ರನನ್ನು ಗದರಿಸುವುದನ್ನು ನಿಲ್ಲಿಸಲಿಲ್ಲ. ಅವನ ಕೆಲವು ಹಿಂಬಾಲಕರು ಅಂತಹ ಸಂದರ್ಭಗಳಲ್ಲಿ ಮಾಡಲು ಒಲವು ತೋರುವಂತೆ ಆತನು ಸಹ ಅವನನ್ನು ಸಂಪೂರ್ಣವಾಗಿ ತಗ್ಗಿಸಲು ಅವನನ್ನು ಬೈದನು. ಅವನು ಕೇವಲ ಪೇತ್ರನನ್ನು ಇತರರಂತೆ ನಡೆಸಿಕೊಳ್ಳಲು ಮತ್ತು ಮುಂದುವರಿಸಲು ಒತ್ತಾಯಿಸಿದನು. ನಂತರ ವಿಷಯವನ್ನು ವಿವರಿಸುತ್ತೇನೆ ಎಂದು ಹೇಳಿದನು. ಮತ್ತು ಯೇಸು, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ ಅಂದನು. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನು ಮಾಡಿದ್ರೆ, ಎಲ್ಲರ ಪಾದಗಳನ್ನ ತೊಳೆದ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಪೇತ್ರನ ಹತ್ರಕ್ಕೆ ಏನಾಗ್ತಾರೆ ಬರ್ತಾರೆ. ಪೇತ್ರನ ಹತ್ರ ಡೈರೆಕ್ಟಾಗಿ ಏನು ಮಾಡೋಕ್ಕಲ್ಲ, ಒಂದೇ ಸತಿಗೆ ಹೋಗಿಲ್ಲ. ಆದರೆ ಯಾಕಂದ್ರೆ ಒಂದೇ ಸತಿ ಹೋಗ್ಬಿಟ್ಟಿದ್ರೆ ಪೇತ್ರ ಏನು ಮಾಡೋರು ಅವಾಗೆ, ಅವಾಗೆ ಅಬ್ಜೆಕ್ಷನ್ಸ್ ನೋಡ್ರಿ, ಸ್ವಾಮಿ ಯಾವತ್ತೂ ನೀವು ನನ್ನ ಕಾಲು ತೊಳಿಬಾರ್ದು, ಹಂಗೆಲ್ಲ ಮಾಡಿಬಿಡಿ ನಡೀರಿ ಅಂತ ಮಾಡಿದ್ರು ಪೇತ್ರ, ಸ್ಟಾಪ್ ಮಾಡ್ಬಿಟ್ಟಿರೋರು. ಅಂದ್ರೆ ಯಾರ ಕಾಲು ತೊಳಿದ್ರೆ ಇವ್ರ ಕಾಲು ತೊಳಿಕ್ ಹೋಗಿದ ತಕ್ಷಣ ಇಲ್ಲೇ ಸ್ಟಾಪ್ ಆಗ್ಬಿಟ್ಟ ಅಂತಂದ್ರೆ, ಅವ್ರಿಗೆ ಪಾಠ ಕಲಿಸ್ಕೊಡೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅದಕ್ಕೆ ಜೀಸಸ್ ಕ್ರೈಸ್ಟ್ ಏನು ಮಾಡ್ತಾರೆ, ಫಸ್ಟು ಬೇರೆಯವ್ರು ಎಲ್ಲರ ಕಾಲುಗಳನ್ನ ಏನು ಮಾಡ್ತಾರೆ ತೊಳಿತಾರೆ. ಅಂದ್ರೆ ಆಮೇಲೆ ಏನು ಮಾಡ್ತಾರೆ ಅಂದರೆ, ಲಾಸ್ಟಲ್ಲಿ ಅಂತಲ್ಲ, ಇನ್ ಬಿಟ್ವೀನ್ ಏನು ಮಾಡ್ತಾರೆ, ಪೇತ್ರಗೆ ಏನತ್ರಕ್ಕೆ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಬರ್ತಾರೆ. ಸರಿ, ಬೇರೆ ಎಲ್ಲ ಶಿಷ್ಯರುಗಳಿಗೆ ಕಾಲು ತೊಳಿಬೇಕಾದ್ರೆ ಯಾರಾರ ಒಬ್ಬರು ಮಾತಾಡಿದ್ರ, ಒಬ್ಬರೇ ಒಬ್ಬರು ಅಬ್ಜೆಕ್ಷನ್ ಮಾಡಿದ್ರ ಅಂತ ನೋಡಿದ್ರೆ, ಒಬ್ಬರು ಕೂಡ ಏನು ಮಾಡಲಿಲ್ಲ ರೀ, ಅಬ್ಜೆಕ್ಷನ್ ಮಾಡಲೇ ಇಲ್ಲ. ಒಬ್ಬರು ಕೂಡ ಒಂದು ಮಾತನ್ನ ಏನು ಮಾತಾಡಲಿಲ್ಲ, ಮಾತಾಡಲಿಲ್ಲ. ಏನಾಗ್ಬಿಡ್ತು ಅಂದರೆ, ಅವರಿಗೆ ಒಂಥರ ಶೇಮ್ ಆದಂಗೆ ಆಗೋಯ್ತು ಅಲ್ವರ. ಯೇಸು ಕ್ರಿಸ್ತು ನಮ್ಮ ಕಾಲು ತೊಳಿತಾರಲ್ಲಪ್ಪ, ಇವ್ರು ಹೇಳೋಕ್ಕಿಂತ ಮುಂಚೆ ನಾವೇನು ಮಾಡಬೇಕಾಗಿತ್ತು, ಎದ್ದು ಮಾಡಬೇಕಾಗಿತ್ತಲ್ವಾ ಅಂತಂದ್ಬಿಟ್ಟು ಆ ಪಾಯಿಂಟನ್ನು ರಿಯಲೈಸ್ ಮಾಡಿಕೊಂಡು ಸೈಲೆಂಟ್ ಆಗಿಬಿಡ್ತಾರೆ. ಇಂಥ ಟೈಮಲ್ಲಿ ನಾವು ಕೂತ್ಕೊಂಡು ಕಿತ್ಲಾಡ್ತಾ ಇದ್ದೀರಲ್ಲ, ನಾನು ದೊಡ್ಡವನು ನೀನು ದೊಡ್ಡವನು ಅಂತ ಅಂದ್ಕೊಂಡು, ಇವ್ರಿಗೇನಾಗ್ಬಿಡ್ತು ಅಂದರೆ, ಇದ್ಯಾಕೆ ನಾವು ಇದೆಲ್ಲ ಹಿಂಗೆ ಮಾಡ್ತಾಯಿದ್ರಿ ಅಂತಂದ್ಬಿಟ್ಟು ಸೈಲೆಂಟಾಗಿ ಏನು ಮಾಡ್ತಾರೆ, ಯೇಸು ಕ್ರಿಸ್ತು ಏನು ಮಾಡ್ತಾರೆ ಮಾಡಲಿ ಅಂತ ಸೈಲೆಂಟ್ ಆಗಿಬಿಡ್ತಾರೆ. ಆದರೆ ಅಂದರೆ ಈ ಸಂದರ್ಭದಲ್ಲಿ ಪೇತ್ರ ತಿನ್ನಾಕ್ತಾರೆ ಬರ್ತಾರೆ. ನಮ್ಗೆ ಚೆನ್ನಾಗಿ ಗೊತ್ತು, ಪೇತ್ರ ಬೇರೆ ಎಲ್ಲ ಅಪೋಸ್ತಲರ ಥರ ಅಲ್ಲ ರೀ, ಅವ್ರೇನಾದ್ರು ಸ್ಟ್ರೈಟ್ ಫಾರ್ವರ್ಡ್ ಅವರ ಇದ್ದಂಗೆ ಇದ್ದಂಗೆ ಏನು ಮಾಡೋರು ಹೇಳ್ಬಿಡೋರು, ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರಲ್ಲ ಅಲ್ವರ. ಯಾಕಂದರೆ ಅವ್ರ ಕರ್ತನ ಮೇಲೆ ಏನಾಗಿತ್ತಂತೆ, ಮುಖ್ಯವಾಗಿ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇತ್ತು ನೋಡ್ತೀನಿ. ಏನು ತೊಳೆಗೆ ಬರೀ ತಕ್ಷಣ, ಅಯ್ಯೋ ಸ್ವಾಮಿ ನೀವು ನನ್ನ ಕಾಲು ತೊಳಿಬೇಕಾ, ಹಾಂ ನೀವೇಗೆ ನನ್ನ ಕಾಲು ತೊಳಿಬೇಕು ಅಂತೇನು ಮಾಡ್ತಾರೆ, ಡೈರೆಕ್ಟಾಗಿ ಎತ್ತಿದ ತಕ್ಷಣ ಏನು ಮಾಡ್ತಾರೆ, ಮುಂದೆನೆ ಎಲ್ಲರ ಮುಂದೆ ಏನು ಮಾಡ್ತಾರೆ, ನೀವು ಯಾವತ್ತು ಹಿಂಗೆ ಮಾಡಬೇಡಿ ಅಂತ ಮಾಡ್ತಾರೆ ಅಲ್ಲಿ ಹೇಳ್ಬಿಡ್ತಾರೆ ಹೌದರ. ಸೊ ಪೇತ್ರ ಏನು ಮಾಡೋಕ್ಕೆ ಹೋಗಿಲ್ಲ, ಸುತ್ತಿ ಬಳಸಿ ಮಾತಾಡಿ ವ್ಯವಸ್ಥೆ ಮಾಡಿ, ಅಯ್ಯೋ ಯೇಸು ಕ್ರಿಸ್ತ ಏನು ತಿಳ್ಕೊಂಬಿಡ್ತಾರೋ, ಏನು ಹರ್ಟ್ ಆಗಿಬಿಡ್ತದೋ ಅಲ್ವರ ಹೆಂಗೆ ಅಂತಂದ್ಬಿಟ್ಟು ಏನು ಹಿಂದೆ ಮುಂದೆ ಯೋಚನೆ ಮಾಡಲಿ ನೋಡಿರ್ತೀನಿ. ಅಲ್ಲ ಏನು ಬೇಕಾದ್ರೆ ಹೇಳಪ್ಪ, ಯೇಸು ಕ್ರಿಸ್ತ ನನಗೆ ಬೈದರೂ ಸರಿ ಏನು ಮಾಡಿದ್ರು ಸರಿ, ನಾನೇನು ಮಾಡ್ತೀನಿ ಅಂತಂದ್ಬಿಟ್ಟು ಸೀದಾ ಏನು ಮಾಡ್ತಾರೆ ಅದನ್ನ ಹೇಳ್ತಾರೆ. ಹೇಳಿದ ತಕ್ಷಣ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಅವಾಗ, ಆಹಾ ಪೇತ್ರ ಎಷ್ಟು ಒಳ್ಳೆ ಹುಡುಗ ಕಣಪ್ಪ, ಯಾರು ಹೇಳಿದ್ರೆ ಮತ್ತೆ ನೀನು ಹೇಳ್ಬಿಟ್ಟೆ ಅಂತಂದ್ಬಿಟ್ಟು ಖುಷಿ ಪಡ್ತಾರೆ ಅಂತಂದ್ರೆ, ಇಲ್ಲ ರೀ ಅಲ್ವರ ಇರಲಿ ಬಿಡು, ಅವರು ಇವರು ಏನ್ರಿ ಇರಲಿ, ಆದರೆ ನೀನು ಹೇಳಿದ್ಯಾ ಅಂತಂದ್ಬಿಟ್ಟು ಏನು ಮಾಡ್ತಾರೆ, ಅವ್ರಿಗೆ ಕರೆಕ್ಷನ್ ಮಾಡ್ತಾರೆ. ಅವರ ನೀನು ತಪ್ಪಾದ ಅಭಿಪ್ರಾಯದಲ್ಲಿದೆಯಾ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಅಲ್ಲಿ, ಅಲ್ಲಿ ಅವ್ರಿಗೆ ಕರೆಕ್ಷನ್ ಮಾಡ್ದೆ. ಅವಾಗ ಏನು ಹೇಳ್ತಾರೆ ಅಂತಂದರೆ, ನೋಡಪ್ಪ ನೀನು ತೊಳೆದಿರೇ ಇದ್ದರೆ ನಿನಗೆ ನನ್ನಲ್ಲಿ ಏನಿಲ್ಲ, ಯಾವೂ ಪಾಲಿಲ್ಲ ಅಂತ ಏನು ಮಾಡ್ತಾರೆ ಅಲ್ಲಿ. ಅವ್ನು ಹೇಳ್ತಾ ಹಂಗೆ ಹೇಳಿದ ತಕ್ಷಣ ಪೇತ್ರ ಏನು ಮಾಡ್ತಾರೆ, ಅಯ್ಯೋ ಹಂಗನ್ಬಿಟ್ಟಿರಾ ಅಯ್ಯೋ ಸ್ವಾಮಿ, ಬೇಡ ಬೇಡ ದಯವಿಟ್ಟು ನೀವೇನು ಮಾಡಿ ನೀವು ತೊಳಿರಿ ಅಂತ ಸಂಪೂರ್ಣವಾಗಿ ಏನು ಮಾಡ್ತಾರೆ ಅಂದರೆ, ಜೀಸಸ್ ಕ್ರೈಸ್ಟಿಗೆ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಒಪ್ಪಿಸ್ಕೊಡ್ತಾರೆ. ನೋಡಿದ್ರೆ ಹೆಂಗಿದೆ ಕ್ಯಾರೆಕ್ಟರ್ ಅಂತೀನಿ. ಅದರ ಬೇರೆ ಎಲ್ಲರೂ ಏನು ಮಾಡಿದ್ರಂತೆ, ಸೈಲೆಂಟಾಗೆ ಮಾಡ್ಕೊಂಡು ಹೋಗ್ಲಿ ಬಿಡೋನ್ ಬಿಟ್ಬಿಡು ಅಂತ. ಅದೇ ಪೇತ್ರ ಬಂದ್ಬಿಟ್ಟು ಹಂಗೆಲ್ಲ ರೀ, ಅದರ ಇ ವಾಸ್ ವೆರಿ ಸಿನ್ಸಿಯರ್ ಫ್ರಮ್ ದ ಹಾರ್ಟ್. ಅದರ ಹೃದಯದಲ್ಲಿ ಏನು ರೀ ಯಾವುದೇ ಕಲ್ಮಶಗಳೇನಾಗಿರಲಿಲ್ಲ ಅವ್ರಿಗೆ, ಇಲ್ಲ ಧಾರಾಳವಾಗಿ ಯಥಾರ್ಥವಂತ ಮನಸ್ಸಲ್ಲಿ ಏನು ರೀ ದೇವ್ರಿಗೋಸ್ಕರ ಯಾವತ್ತೋ ಮಾಡೋಕ್ಕೆ ಏನಾಗಿದ್ರು ಸಿದ್ಧವಾಗಿದ್ರು. ಅದು ಎಸ್ಪೆಷಲಿ ಕ್ರೈಸ್ಟ್ ಅಂದರೆ ಅಷ್ಟೊಂದು ಒಂದು ಉನ್ನತವಾದ ಸ್ಥಿತಿಯಲ್ಲಿ ಇಟ್ಟಿದ್ರು ಅಂತಂದರೆ, ಕ್ರೈಸ್ಟಿಗೆ ಅಡಚಣೆ ಆಗೋದಾಗಲಿ, ಕ್ರೈಸ್ಟಿಗೆ ನೋವು ಬರೋದಾಗಲಿ, ದುಃಖ ತರೋದಾಗಲಿ, ಈ ಥರ ಯಾವುದೇ ರೀತಿ ಕೆಲಸಗಳು ಪೇತ್ರಿಗೆ ಮಾಡಬೇಕು ಅಂತ ಮನಸ್ಸೇ ಇರಲಿಲ್ಲ ರೀ. ಯಾವಾಗೂ ಯೇಸು ಕ್ರಿಸ್ತನಿಗೆ ಏನಾಗಬೇಕೋ ಒಂದು ಗೌರವ ಕೊಡಬೇಕು, ಯೇಸು ಕ್ರಿಸ್ತನ ಉನ್ನತವಾಗಿ ನೋಡಬೇಕು ಅಂತಂದ್ಬಿಟ್ಟು ಯೇಸು ಕ್ರಿಸ್ತನ ತುಂಬ ಹೈ ಒಂದು ಸ್ಟ್ಯಾಂಡರ್ಡಲ್ಲಿ ಮಾಡಿದ್ರು ಅವರು ಇಟ್ಟಿದ್ರು. ಆದರೆ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಅಯ್ಯೋ ನನ್ನ ಶಿಷ್ಯ ತುಂಬ ಫೇವ್ರೇಟ್ ಆಗಿರೋನು ಹೇಳಿ ಮತ್ತೆಲ್ಲ ಕೇಳ್ತಾ ಬಿಟ್ಬಿಟ್ರೆ ಸರಿಯಾಗಿ ಏನು ಮಾಡುತ್ತೆ, ಲೆಫ್ಟು ರೈಟು ತಗೊಂಬಿಟ್ರಂತೆ. ಅಂದ್ರೆ ನೋಡಪ್ಪ ನೀನು ತೊಳೆದೇ ಇದ್ದರೆ ನನ್ನಲ್ಲಿ ನಿನಗೇನಿಲ್ಲ, ಒಂದು ಅವಕಾಶ ಇಲ್ಲ, ತೊಳೆದಿರಬೇಕು ಅಂತಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ ಪೇತ್ರ ಒಪ್ಕೊಂತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್? ಇಲ್ಲಿ ಶಿಲ್ಪಾ ಸಿಸ್ಟರ್ ಇಲ್ವಾ? ಶಿಲ್ಪಾ ಸಿಸ್ಟರ್
ಬ್ರದರ್ ನಾನು ಓದ್ತೀನಿ.
ಓದ್ತೆ ಕರ್ಮ, ಆಯ್ತದ ದೊಡ್ಡದು ಪ್ಯಾರಾಗ್ರಾಫ್ ಓದೋಕೆ ಆಯ್ತದ, ಓದು ಓದು.
ಪೇತ್ರ ನಾನ್ ನಡವಳಿಕೆ ಎಲ್ಲಿನ ಉದತ್ತ ಉದತ್ತ ಗುಣಗಳನ್ನು ಮೆಚ್ಚದೆ ಇರಲು ಸಾಧ್ಯವಿಲ್ಲ. ಅದೇ ಸಂದರ್ಭದಲ್ಲಿ ನಾವು ಅವನ ಕೆಲವು ದೌರ್ಬಲ್ಯಗಳನ್ನು ಒಪ್ಪಿಕೊಳ್ಳಲು ಒತ್ತಾಯಿಸಲ್ಪಟ್ಟರು ಮತ್ತು ಇದರಲ್ಲಿ ಎಲ್ಲ ಕರ್ತನ ಹಿಂಬಾಲಕರಿಗೂ ಒಂದು ಪ್ರೋತ್ಸಾಹದ ಪಾಠವಿದೆ. ಅವರಲ್ಲಿ ಕೆಲವು ದೌರ್ಬಲ್ಯಗಳು ಮತ್ತು ಅಪೂರ್ಣತೆಗಳನ್ನು ಕಂಡು ಬಂದರೂ ಪೇತ್ರನಲ್ಲಿದ್ದ ಕರ್ತನಿಗೆ ಹೃದಯ ಪೂರ್ವಕ ನಿಷ್ಠೆಯ ಗುಣ ಸಹ ಕಂಡು ಬಂದರೆ ಅವರು ಧೈರ್ಯ ಮತ್ತು ಭರವಸೆಯಿಂದ ಮುಂದುವರಿಯಬಹುದು. ಅವನು ಮಾಡಿದಂತೆ ನಿಜ ವಿಜಯದಿಂದ ವಿಜಯಕ್ಕೆ ಮುಂದುವರಿಯಬಹುದು ಮತ್ತು ಕೊನೆಗೆ ನಂಬಿಗಸ್ತಿಕೆಯ ಪ್ರತಿಫಲವಾಗಿ ದೊರೆಯುವ ಬಹುಮಾನವನ್ನು ಪಡೆಯಬಹುದು.
ವೆರಿ ಗುಡ್, ಥ್ಯಾಂಕ್ ಯು
ಪದಗಳನ್ನು
ಥ್ಯಾಂಕ್ ಯು
ತೊಳೆಯುವ
ಥ್ಯಾಂಕ್ ಯು, ಇಲ್ಲೇ ನಿಲ್ಸೋಣ. ಥ್ಯಾಂಕ್ ಯು ಥ್ಯಾಂಕ್ ಯು ಗುಡಮ್ಮ. ಅದರ ಸರಿ ನೋಡ್ಬೇಕಾದ್ರೆ ಪೇತ್ರಿಗಿರಂಥ ಈ ಗುಣ ಏನ್ರಿ, ನಾವು ಅಪ್ರಿಷಿಯೇಟ್ ಮಾಡಿದ್ರೆ ಇದಕ್ಕೆ ಸಾಧ್ಯ ಇಲ್ಲ ರೀ. ಪೇತ್ರಿಗೆ ಎಷ್ಟೇ ಬಲಹೀನತೆ ಇರ್ಬೋದು, ಅದರ ಎಷ್ಟೇ ಕೊರತೆಗಳಿರ್ಬೋದು, ಆದರೆ ಕರ್ತನ ಹಿಂಬಾಲಿಸುವಂಥ ವಿಚಾರದಲ್ಲಿ ಏನ್ರಿ ಅವ್ರ ಎಲ್ಲರಿಗೇನ್ರಿ ಗ್ರ್ಯಾಂಡ್ ಎಕ್ಸಾಂಪಲ್. ಅದರ ಕರ್ತನಿಗಾಗಿ ಏನೋ ಮಾಡೋಂಥ ವಿಚಾರದಲ್ಲಿ ನೋಡ್ಬೇಕಾದ್ರೆ ಏನ್ರಿ ಯಾವುದೇ ರೀತಿ ಆಲಸ್ಯ ಏನಾಗಿರಲ್ಲ ಅವ್ರಿಗೆ, ಅವ್ರಿಗೆ ಇಲ್ಲೇ ಇಲ್ಲ ಅಂತ್ರಿ. ಅದರ ಅದು ನೋಡ್ಬೇಕಾರೆ ಏನ್ರಿ ಅವರಲ್ಲಿ ಎಷ್ಟೇ ಒಂದು ಬಲ ಐತೆ ಇದ್ರು ಸರಿ, ಏನ್ರಿ ಒಂದು ಹೃದಯದಲ್ಲಿ ಏನಾಗಿದ್ರು ದೇವ್ರಿಗೆ ಯಾವಾಗ ಏನಾಗಿದ್ರು ಅವರು ನಿಷ್ಠಾವಂತನಾಗಿದ್ರು. ಅದರ ಇದು ನಮ್ಗೆ ಏನ್ರಿ ಒಂದು ಪಾಠ ರೀ. ಅದರ ಕೆಲವೊಂದು ಸತಿ ನಾವು ಏನ್ರಿ ಬಲಹೀನತೆಗಳ ಕೆಲವೊಂದು ಮಿಸ್ಟೇಕ್ಸ್ ಏನು ಮಾಡ್ಬಿಡ್ತೀರಿ, ಮಾಡ್ಬಿಡ್ತೀರಿ ಅದರ ಪೇತನ ಥರನೇ. ಆಗ ನಿರಾಸೆ ಆಗೋಂಥ ಅವಶ್ಯಕತೆ ಏನಿಲ್ಲ ರೀ, ಇಲ್ಲ. ಯಾಕೆಂದರೆ ದೇವರನ್ನು ನಮ್ಮನ್ನ ಒಂದು ನೀತಿ ವಸ್ತ್ರದಲ್ಲಿ ಹಾಕಿ ಏನು ಮಾಡಿದ್ದಾರೆ, ಮರೆ ಮಾಡಿದರೆ ನಮ್ಮೆಲ್ಲ ಕುಂದು ಕೊರತೆಗಳನ್ನ ನೀತಿ ವಸ್ತ್ರದಲ್ಲಿ ಏನು ಮಾಡಿದ್ರೆ ನಮ್ಮನ್ನ ನಮ್ಮನ್ನ ಅಡಿಸಿಟ್ಟಿದ್ದಾರೆ ಅಲ್ವರ. ಅದನ್ನ ನೋಡ್ಬೇಕಾದ್ರೆ ದೇವರು ನಮ್ಮನ್ನ ನೀತಿ ವಸ್ತ್ರದ ಮುಖಾಂತರ ನೋಡೋದ್ರಿಂದ ನಮ್ಮ ಒಂದು ಮಿಸ್ಟೇಕ್ಸ್ ಏನು ಮಾಡೋದಿಲ್ಲ, ಅವರು ಅವ್ರು ನೋಡೋದಿಕ್ಕೆ ಹೋಗಲ್ಲ. ಅದರ ಸೊ ಏನು ನೋಡ್ತಾ ಅಂದರೆ ನಮ್ಮ ಉದ್ದೇಶ ಏನಾಗಿತ್ತು. ಇಲ್ಲಿ ಪೇತನ ಕೂಡ ನೋಡ್ಬೇಕಾದ್ರೆ ಪೇತನ ಉದ್ದೇಶ ಏನಾಗಿತ್ತು ಅಲ್ಲಿ, ಅಲ್ಲಿ ಬಹು ಸ್ಪಷ್ಟವಾಗಿತ್ತು. ಯೇಸು ಕ್ರಿಸ್ತು ಯಾವತ್ತೂ ಇಂಥ ಒಂದು ಅಂದರೆ ತುಂಬ ಒಂದು ಕೆಳಮಟ್ಟದ ಕೆಲಸನ ನಮಗೋಸ್ಕರ ಮಾಡಬಾರ್ದು, ಯೇಸು ಕ್ರಿಸ್ತು ಮಾಡಬಾರ್ದು, ಇಲ್ಲ ನಾವೇನಾಗಿರ್ಬೇಕು ಮಾಡೋದಕ್ಕೆ ಸಿದ್ಧವಾಗಿರಬೇಕು ಅಂತ ಆತನ ಮನಸ್ಸು ಏನಾಗಿತ್ತಂತೆ ಅಲ್ಲಿತ್ತು. ಸೊ ಈ ಥರ ನಮ್ಮ ಮನಸ್ಸು ನಮಗಿತ್ತು ಅಂತಂದರೆ ಖಂಡಿತವಾಗೂ ಏನಪ್ಪ ನಾವು ಥಿಂಕ್ ಮಾಡ್ಬೋದು ಅಂತಂದರೆ ಪ್ರೈಸ್ ಗೆಲ್ಲೋದು ಯಾವತ್ತೂ ಇಂಥವ್ರೆ. ಅದರ ಪೇತ್ರ ಯೇಸು ಕ್ರಿಸ್ತು ಫಸ್ಟ್ ಫಸ್ಟು ಪೇತ್ರನ ಕರಿಬೇಕಾದ್ರೆ ಪೇತ್ರ ಏನು ಹೇಳ್ತಾರೆ, ಅಯ್ಯೋ ಸ್ವಾಮಿ ನಮ್ಮಿಂದ ಏನು ಮಾಡಿದೆ ನೀನು, ತೊಲಗಿ ಹೋಗು, ನಾವೆಲ್ಲ ಏನ್ರಿ ದೊಡ್ಡ ಪಾಪಿಗಳು ಅಂತ ಹೇಳ್ತಾರೆ. ಯಾಕೆ ಪೇತ್ರ ಹಂಗೆ ಹೇಳಿದ್ದು ಅಂತಂದರೆ, ಸ್ವಾಮಿ ನೀವು ನೋಡಿದ್ರೆ ಈ ಥರ ಕಾಣಿಸಲ್ಲ, ನೀವು ತುಂಬ ಒಳ್ಳೆ ವ್ಯಕ್ತಿ, ಅದರ ನಿಮ್ಮ ಒಳ್ಳೆ ಹೆಸರು ಏನಾಗಿದೆ ಇದೆ, ನಾವಂತೂ ಭಯಂಕರವಾಗಿರೋಂಥ ಮೋಸಗಾರರುಗಳು, ನಮ್ಮ ಜೊತೆಗಿದ್ರೆ ನಿಮಗೇನಾಗ್ಬಿಡ್ತಾರೆ ಒಳ್ಳೆ ಹೆಸರುಗಳು ಕೆಟ್ಟ ಹೋಗ್ಬಿಡ್ತಾರೆ, ಅದರಿಂದ ಏನ್ರಿ ನೀವು ನಮ್ಮಿಂದ ಬಿಟ್ಟು ಹೋಗಿ ಅಂತ ಹೇಳ್ತಾರೆ. ನೋಡಿ ಎಷ್ಟು ಯಥಾರ್ಥವಾಗಿ ತನ್ನ ಮಿಸ್ಟೇಕ್ ಒಪ್ಕೊಂತ ನೋಡಿರ್ತೀನಿ ಅಂದ್ರೆ ಯಾರಪ್ಪ ಒಪ್ಕೊಂತಾರೆ ಆ ಥರ, ಯಾರ ತುಂಬ ನೀತಿ ಒಂದು ಥರನೇ ತೋರಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಪೇತ್ರ ಓಪನ್ ಆಗಿಬಿಟ್ಟ, ಅಯ್ಯೋ ಸ್ವಾಮಿ ಅದರ ಐ ಆಮ್ ವರ್ಸ್ಟ್ ಆಫ್ ಆಲ್ ದ ಸಿನರ್ಸ್, ನಾನು ಪಾಪಿ, ನಾನು ಏನು ಮಾಡೋದು ನೀವು ಫಸ್ಟು ಹೊರಟೋಗಿ ಅಂದ್ಬಿಟ್ಟ. ಅಂದ್ರೆ ಸತಿ ನೋಡ್ಬೇಕಾದ್ರೆ ಇಂಥವ್ರನ್ನೇ ದೇವ್ರು ಏನು ಮಾಡೋದು ಕರಿಯೋದು. ಓಕೆನಾ ಸರ್, ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ?
ನಾನು ಓದ್ಲಣ್ಣ.
ನಿಶಾಂತಿಷ್ಟ ಓದಿ.
ಪಾದಗಳನ್ನು ತೊಳೆಯುವುದರಲ್ಲಿ ಕೇವಲ ದಯೆ ತೋರಿಸುವುದು ಮತ್ತು ಆರಾಮಗೊಳಿಸುವುದು ಮತ್ತು ಶಿಷ್ಯರಲ್ಲಿ ನಮ್ರತೆಯ ಮನೋಭಾವದ ಕೊರತೆಯ ಬಗ್ಗೆ ಅದು ಮಾಡಿದ ಗದರಿಕೆಯಿಂದ ಹೆಚ್ಚಿನ ಅರ್ಥವಿದೆ ಎಂದು ಪೇತ್ರನು ತಿಳಿದುಕೊಂಡಾಗ ಅವನು ತನ್ನ ಪಾದಗಳನ್ನು ಮಾತ್ರವಲ್ಲದೆ ತನ್ನ ಕೈಗಳನ್ನು ಮತ್ತು ತಲೆಯನ್ನು ಸಹ ತೊಳೆಯಬೇಕೆಂದು ಬಯಸಿದನು. ಉದಾತ್ತ ಸಂಪೂರ್ಣ ಕಾರ್ಯನಿರ್ವಹಿಸುವ ಪೂರ್ಣ ಹೃದಯದ ಉತ್ಸಾಹ ಭರಿತ ಪೇತ್ರ, ಆದರೆ ನಮ್ಮ ಕರ್ತನು ಇದೇ ಅಗತ್ಯವಿಲ್ಲ ಎಂದು ವಿವರಿಸಿದನು. ಸ್ನಾನ ಮಾಡಿಕೊಂಡವನು ಕಾಲುಗಳನ್ನು ತೊಳೆಯುವುದಲ್ಲದೆ ಬೇರೇನು ತೊಳೆಯಬೇಕಾಗಿರುವುದಿಲ್ಲ, ಅವನ ಮೈಯೆಲ್ಲ ಶುದ್ಧವಾಗಿದೆ. ಯೋಹಾನ 13:10 ಆ ಸಮಯದಲ್ಲಿ ಸಾರ್ವಜನಿಕ ಸ್ನಾನಗೃಹಗಳು ಬಳಕೆಯಲ್ಲಿದ್ದವು, ಆದರೆ ಸಾಮಾನ್ಯ ಸ್ನಾನ ಮಾಡಿದ ನಂತರವೂ ಮನೆಗೆ ಹಿಂತಿರುಗಿದ ನಂತರ ಪಾದಗಳನ್ನು ತೊಳೆಯುವ ಮೂಲಕ ವಿಷಯವನ್ನು ಪೂರ್ಣಗೊಳಿಸುವುದು ವಾಡಿಕೆಯಾಗಿತ್ತು, ಮತ್ತು ಇದು ನಮ್ಮ ಕರ್ತನ ಮಾತಿನ ತೀರ್ಮಾನದಂತೆ ತೋರಿಸುತ್ತದೆ. ಅಪೊಸ್ತಲರು ನಮ್ಮ ಕರ್ತನ ಜೊತೆಯಲ್ಲಿ ಮತ್ತು ಆತನ ಪ್ರೀತಿ, ಸಾತ್ವಿಕತ್ವ, ಸೌಮ್ಯತೆ, ತಾಳ್ಮೆ, ನಮ್ರತೆಯ ಪ್ರಭಾವದಡಿಯಲ್ಲಿ 3 ವರ್ಷಗಳ ಕಾಲ ಇದ್ದರು, ಮತ್ತು ಅವರಿಗೆ ಹೇಳಲಾದ ವಾಕ್ಯೋಪದೇಶ ಸಹಿತವಾದ ಜಲಸ್ನಾನದಿಂದ ಬಹಳವಾಗಿ ಆಶೀರ್ವದಿಸಲ್ಪಟ್ಟರು. ಯೋಹಾನ 15:3. ಥ್ಯಾಂಕ್ ಯು
ಥ್ಯಾಂಕ್ ಯು
ಅಣ್ಣ.
ಡಾಕ್ಟರ್, ಥ್ಯಾಂಕ್ ಯು ಸ್ಟರ್. ಸತ್ಯ ನೋಡ್ಬೇಕ್ರೆ ಪೇತ್ರನ್ ಯೇಸು ಕ್ರಿಸ್ತನ್ ಹೇಳ್ತಾರೆ, ನೋಡಪ್ಪ ನೀನು ಏನಾರ ಕೈ ಕಾಲುಗಳನ್ನ ತೊಳೆದರೆ ಇದ್ರೆ ನಿನಗೆ ನನ್ನಲ್ಲಿ ಏನಿಲ್ಲ, ಒಂದು ಜಾಗ ಇಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ, ಅಲ್ಲಿ ಹೇಳ್ತಾರೆ ಸ್ಥಳ ಇಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಸೊ ಅವಾಗ ಪೇತ್ರಗೆ ಏನಾಗ್ಬಿಡ್ತಾರೆ, ಬೇಜಾರಾಗ್ಬಿಡ್ತಾರೆ. ಅರೆ ಏನಪ್ಪ ನಮ್ಮ ಸ್ವಾಮಿ ಹಿಂಗೆ ಅಂದ್ಬಿಟ್ರಲ್ಲ, ಅಯ್ಯೋ ಸ್ವಾಮಿ ನನಗೆ ನಿಮ್ಮಲ್ಲಿ ಜಾಗ ಇಲ್ಲನ ಇನ್ನೇನು ಸ್ವಾಮಿ ಅದರ, ಅಯ್ಯೋ ನಿಮ್ಗೇನು ಮಾಡ್ಬೇಕು ಹೇಳ್ರಿ, ಅಯ್ಯೋ ನೀವು ಯಾಕೆ ಕೈ ಕಾಲ ಪೂರ್ತಿ ಸ್ನಾನನೇ ಮಾಡಿಸ್ಬಿಟ್ಟು ನಡೀರಿ ಅದಕ್ಕೂ ರೆಡಿ ಅಂತ ಏನು ಮಾಡ್ತಾರೆ, ರೆಡಿ ಆಗ್ಬಿಡ್ತಾರೆ. ನೋಡಿ ಏನು ಇದಂತ ನೋಡ್ತೀನಿ, ನಡೀರಿ ಸ್ವಾಮಿ ಸ್ನಾನ ಮಾಡಿಸಿ ಅಂತ ಯೇಸು ಸ್ನಾನ ಮಾಡಿಸ್ಬಿಡ್ತಾರೆ ಎಳೆ ಮಗುನೇ ಸ್ನಾನ ಮಾಡ್ಸೋಕ್ಕೆ ಅದರ, ಸ್ನಾನ ಮಾಡಿಸ್ಬಿಡಿ ಅಂತ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ನೋ ನೋ ಯು ಮಿಸ್ಅಂಡರ್ಸ್ಟ್ಯಾಂಡ್, ಅಲ್ಲಪ್ಪ ನಾನಿನ್ನ ಸ್ನಾನ ಎಲ್ಲ ಮಾಡ್ಸೋಕೆ ಹೋಗಲ್ಲ, ತಪ್ಪ ರೀತಿಲಿ ಅರ್ಥ ಮಾಡ್ಕೊಂಬಿಡ, ಆಲ್ರೆಡಿ ಸ್ನಾನ ಮಾಡ್ಕೊಂಡಿದ್ರು, ಹಂಗೆ ಸ್ನಾನ ಮಾಡ್ಸೋದು ಅವಶ್ಯಕತೆ ಏನಿಲ್ಲ ಇಲ್ಲ ಅಂತ ಹೇಳ್ತಾರೆ. ಏನರ್ಥ, ಈ ಶಿಷ್ಯನರಲ್ಲಿ ಏನು ಮಾಡ್ತಾಯಿದ್ರು, ಸ್ನಾನ ಮಾಡ್ಕೊಂಡವ್ರು ಅಂತ ಅರ್ಥ, ಡೈಲಿ ಇಸ್ರೇಲಲ್ಲಿ ಸ್ನಾನ ಮಾಡ್ಕೊತಾ ಇದ್ರು. ಕೆಲವು ಜನ ಇರ್ತಾರೆ ಗೊತ್ತಾಗ್ತಿರಿ, ಕೊಡಕ್ಕೆ ಸ್ನಾನನೇ ಮಾಡಲ್ಲ ಅಂದ್ಕೊಂಡಿದ್ದೀನಿ, ಏನ್ರೀ 3 ದಿನಕ್ಕೊಂದು ಸತಿ ಮಾಡೋದು, 2 ದಿನಕ್ಕೊಂದು ಸತಿ ಮಾಡೋದು ಅಲ್ಲರ, ಏನ್ರೀ ಎಷ್ಟೋ ದಿನಗಳು ಸ್ನಾನನೇ ಮಾಡೋದಿಲ್ಲ ಅಲ್ವರ, ಬೈಬಲ್ ಎಷ್ಟು ಚೆನ್ನಾಗಿ ಕೊಟ್ಟಿರ್ತೀನಿ. ಹಾಗಾದ್ರೆ ಶಿಷ್ಯಗಳು ಸ್ನಾನ ಮಾಡೋರೆ ಅದರ, ಆ ವೆರಿ ಡೇ ದೇ ಟೇಕ್ ಇನ್ ದ ಬಾತ್ ಅದರ. ಅದಕ್ಕೆ ಇಸ್ರೇಲಲ್ಲಿ ಏನಿತ್ತು ಒಂದು ಪದ್ಧತಿ ಇತ್ತು ಅಲ್ಲರ, ಏನಂದ್ರೆ ಇಸ್ರೇಲಲ್ಲಿ ಒಂದು ಏನ್ರೀ ಈ ಕಾಮನ್ ಆಗಿ ಸ್ನಾನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಜಾಗಗಳು ಏನಾಗಿತ್ತು ಅಂತೆ ಇದ್ದು ಅಂತ ಹೇಳ್ತಾರೆ, ಹಮಾಮ್ ಅಂತ ಹೇಳ್ತಾರೆ ಈ ಹಿಂದಿಯಲ್ಲಿ ಅದರ. ಆ ಜಾಗದಲ್ಲಿ ಏನ್ರಿ ಇವರೆಲ್ಲ ಏನ್ರಿ ಸ್ನಾನ ಮಾಡೋಕ್ಕೆ ಏನು ಮನೆಗಳೇನೋ ಇಲ್ಲ ಅಂತ ಇವ್ರು ಏನು ಮಾಡಿದ್ವಿ ಜಡದಲ್ಲಿ ಸ್ನಾನಗಳು ಮಾಡ್ಕೊಬೋದಾಗಿತ್ತು ಅಲ್ವರ. ಸೊ ಅದಕ್ಕೆ ಏನು ಹೇಳ್ತಾರೆ, ಈ ಥರ ಸ್ನಾನ ಮಾಡ್ಕೊಂಡವ್ರಿಗೆ ಪೂರ್ತಿ ಸ್ನಾನ ಮಾಡಿಸೋಂಥ ಅವಶ್ಯಕತೆ ಇಲ್ಲ, ತೊಳೆಯಂಥ ಅವಶ್ಯಕತೆ ಇಲ್ಲ, ಬಾಡಿ ಇದೆ ಕ್ಲೀನ್. ಹೊರಗಡೆ ಹೋಗಿ ಬಂದರೆ ಏನು ಮಾತ್ರ ಒಂದು ಗಲೀಜಾಗಿರ್ತಾರೆ ಅಂದರೆ ಪಾದ, ಅದರಿಂದ ಪಾದನ ಮಾತ್ರ ಏನು ಮಾಡಬೇಕು ಕ್ಲೀನ್ ಮಾಡ್ಕೊಳೋ ತುಂಬ ಅವಶ್ಯಕತೆ ಅಂತ ಆಗ್ತದೆ. ಅಂದರೆ ಪೇತ್ರ ಇಲ್ಲಿ ಏನಪ್ಪ ಕಲ್ತ್ಕೊಂತಾರೆ ಅಂತಂದರೆ, ಯೇಸು ಕ್ರಿಸ್ತು ನಿಜವಾಗಿರೋಂಥ ಒಂದು ನೀರಿನ ಸ್ನಾನದ ಬಗ್ಗೆ ಏನು ಮಾಡ್ತಲ್ಲ ಮಾತಾಡ್ತಲ್ಲ ಅಂತ ಬಹು ಸ್ಪಷ್ಟವಾಗಿ ಅವ್ರು ಗೊತ್ತಾಗ್ಬಿಡ್ತಾರೆ. ಯಾಕಂದರೆ ಏನ್ರಿ ಯೇಸು ಕ್ರಿಸ್ತು ಇಲ್ಲಿ ಪೇತ್ರನಿಗೆ ಹೇಳ್ಬೇಕಾದ್ರೆ ನೀನು ಕ್ಲೀನ್ ಆಗಿಲ್ಲ ಅಂತಂದರೆ ನಿನಗೆ ನನ್ನಲ್ಲಿ ಸ್ಥಾನ ಇಲ್ಲ ಅಂತ ಗೊತ್ತಾಯ್ತು ತಕ್ಷಣ ಅರ್ಥ ಮಾಡ್ಕೊಂಬಿಡ್ತಾರೆ, ಓ ಯೇಸು ಕ್ರಿಸ್ತು ಖಂಡಿತವಾಗೂ ಇವರು ಕೈ ಕಾಲು ತೊಳೆಯೋದ್ ಬಗ್ಗೆ ಹೇಳ್ತಾ ಇಲ್ಲ, ಸ್ನಾನದ ಬಗ್ಗೆ ಹೇಳ್ತಾ ಇಲ್ಲ ಅಂತ ಗೊತ್ತಾಗಿ ಏನು ತಿಳ್ಕೊಂತಾರೆ ಅಂತಂದರೆ, ನಮ್ಮಲ್ಲಿರೋಂಥ ಒಂದು ಕಲ್ಮಶಗಳನ್ನ ತೆಗೆದುಹಾಕಿ ಪ್ಯೂರಿಟಿ ಏನಾಗಿರಬೇಕು ಇರಬೇಕು ಅಂತಂದ್ಬಿಟ್ಟು ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತನ ಜೊತೆಗಿರೋಂಥ ಎಲ್ಲ ಅಪೋಸ್ತಲ್ಸ್ಗಳು 3.5 ವರ್ಷ ಏನಪ್ಪ ಮಾಡ್ತಾರೆ ಅಂತಂದರೆ, ಕ್ರಿಸ್ತನ ಜೊತೆಗೆ ಇದ್ದೇ ಏನ್ರಿ ವಾಕ್ಯವೆಂಬಂಥ ಜಲದಿಂದ 3.5 ವರ್ಷ ಏನು ಮಾಡ್ತಾರೆ ಅವರು ಕ್ಲಿನ್ಸಿಂಗ್ ಆ್ಯಕ್ಟಿವಿಟಿ ಮಾಡ್ತಾರೆ ಅದರ. ಏನ್ರಿ ಆಲ್ಮೋಸ್ಟ್ 3.5 ಇಯರ್ಸಲ್ಲಿ ಪೂರ್ತಿ ಸ್ನಾನ ಮಾಡಿಸ್ಬಿಟ್ಟಿದ್ರು. ಇವಾಗ ಎಲ್ಲಿಗೆ ಬಂದವರೆ, ಲಾಸ್ಟ್ ಫಿಟ್ ಸೇಂಟ್ಸ್ ಕಾಲ್ ಭಾಗಕ್ಕೇನಾಗರೆ ಬಂದವರೆ, ಅಲ್ಲಿ ಬಂದ್ಬಿಟ್ಟು ಏನು ಹೇಳ್ತಾರೆ, ನೀವು ಪೂರ್ತಿ ಸ್ನಾನ ಮಾಡೋಂಥ ಅವಶ್ಯಕತೆ ಇಲ್ಲ ಇಲ್ಲ, ಏನು ಬೇಕೋ ಕಾಲ್ ಮಾತ್ರ ಏನಾಗಬೇಕು ಕ್ಲೀನ್ ಆಗಬೇಕು, ಲಾಸ್ಟ್ ಸ್ಟೇಜಲ್ಲಿ ಅಂತ ಫಿಟ್ ಸೇಂಟ್ಸ್ ಥರ ಇರೋಂಥವ್ರು ಮಾತ್ರ ಏನ್ರಿ ಇದು ಅಪ್ಲೈ ಆಗೋಂಥದ್ದು. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ, ನೆಕ್ಸ್ಟ್ ಪ್ಯಾರಾಗ್ರಾಫು ಯಾರು ಓದ್ತೀರಾ, ಸುಧಾಷ್ಟ್ರ ಓದ್ತೀರಾ?
ಅವರಲ್ಲಿ ಪ್ರಕಟವಾಗಿದ್ದ ಈ ಹೆಮ್ಮೆಯ ಮನೋಭಾವವು ಸ್ವಲ್ಪ ಮಟ್ಟಿಗೆ ಅವರ ಖಜಾಂಚಿ ಯೂದನಿಂದ ಪ್ರೇರಿತವಾಗಿದೆ ಎಂಬ ಸೂಚನೆಯು ಕರ್ತನ ಮಾತುಗಳಲ್ಲಿದೆ. ದುಸ್ಸಾಹಸವು ಸದಾಚಾರವನ್ನು ಕೆಡಿಸುತ್ತದೆ. ಒಂದನೇ ಕೊರಿಯಂತ 15ನೇ ಅಧ್ಯಾಯ 33ನೇ ವಚನ. ಅವರ ಮಹಾನ್ ಗುರುವಿನ ಈ ಅಂತಿಮ ಪಾಠವು 11 ಜನರ ಮೇಲೆ ಬಹಳ ಪ್ರಭಾವಶಾಲಿಯಾಗಿತ್ತು. ಅವರ ಹೃದಯಗಳು ಭವಿಷ್ಯ ಗದರಿಕೆ ಮತ್ತು ಪಾಠವನ್ನು ಸ್ವೀಕರಿಸಲು ಸರಿಯಾದ ಸ್ಥಿತಿಯಲ್ಲಿದ್ದವು. ಅಂದರೆ ಯೂದನ ಮೇಲೆ ಅವನ ಪಾದಗಳು ಸಹ ತೊಳೆಯಲ್ಪಟ್ಟಿದ್ದರೂ ಪರಿಣಾಮವು ಸ್ಪಷ್ಟವಾಗಿ ಅನುಕೂಲವಾಗಿರಲಿಲ್ಲ. ಭೋಜನಕ್ಕೆ ಮೊದಲು ಅವನೊಳಗೆ ಪ್ರವೇಶಿಸಿದ ದುಶ್ಶಕ್ತಿ, ಹಣವನ್ನು ಪಡೆಯುವ ಬಯಕೆ ಮತ್ತು ಕರ್ತನಿಗೆ ದ್ರೋಹ ಮಾಡುವ ಮೂಲಕ ಅದನ್ನು ಪಡೆಯುವ ಪ್ರಸ್ತಾಪ ಸ್ಪಷ್ಟವಾಗಿ ಅವನೊಂದಿಗೆ ಮುಂದುವರಿಯಿತು. ಮತ್ತು ನಮ್ಮ ಕರ್ತನ ನಮ್ರತೆ ಮತ್ತು ಸೇವೆಯಿಂದ ಸರಿಯಾಗಿ ಚಲಿಸುವ ಬದಲು ಅವನು ವಿರುದ್ಧ ದಿಕ್ಕಿನಲ್ಲಿ ಹೆಚ್ಚು ಚಲಿಸಿದನು. ಅವನ ಬಗ್ಗೆ ಕಡಿಮೆ ಯೋಚಿಸುವಂತೆ ಮಾಡಿತು. ಪ್ರತಿ ಬಾರಿಯೂ ಕರ್ತನ ಹೆಸರನ್ನು ಪ್ರತಿವಾದಿಸಿದ ಎಲ್ಲರ ವಿಷಯದಲ್ಲೂ ಇದೇ ಆಗಿದೆ. ಆ ಸೂಚನೆಗಳು, ಉದಾಹರಣೆಗಳು ಮತ್ತು ಅನುಭವಗಳು ಕೆಲವರಿಗೆ ಆಶೀರ್ವಾದವನ್ನು ಉಂಟು ಮಾಡುತ್ತಾ ಮತ್ತು ಪ್ರಯೋಜನಕಾರಿಯಾಗಿ ಪರಿಣಮಿಸುತ್ತದೆ. ಆದರೆ ಅವು ಇತರರಿಗೆ ಹಾನಿಕಾರವೆಂದು ಸಾಬೀತುಪಡಿಸುತ್ತವೆ. ಸುವಾರ್ತೆಯು ಅದರ ಪ್ರತಿಯೊಂದು ಹಂತದಲ್ಲೂ ಮರಣವನ್ನು ಹೆಚ್ಚಿಸುವ ವಾಸನೆಯಾಗಿಯೂ ಮತ್ತು ಜೀವವನ್ನು ಹುಟ್ಟಿಸುವ ವಾಸನೆಯಾಗಿಯೂ ಇದೆ. ದೇವರ ಒಳ್ಳೆತನ ಮತ್ತು ಕರುಣೆ ಪಾರೋಹನ ಹೃದಯವನ್ನು ಗಟ್ಟಿಗೊಳಿಸಿದಂತೆಯೇ ಯೇಸುವಿನ ಪ್ರೀತಿ ಮತ್ತು ನಮ್ರತೆಯು ಯೂದನ ಹೃದಯವನ್ನು ಗಟ್ಟಿಗೊಳಿಸಿತು. ಮತ್ತು ಈ ತತ್ವಗಳು ಇನ್ನೂ ಕಾರ್ಯನಿರ್ವಹಿಸುತ್ತವೆ ಮತ್ತು ಇಂದಿಗೂ ಸುಗ್ಗಿಯ ಶೋಧಿಸುವಿಕೆಯಲ್ಲಿ ಇದನ್ನು ಕಾಣಬಹುದು. 2ನೇ ಕೊರಿಯಂತ 2ನೇ ಅಧ್ಯಾಯ 16ನೇ ವಚನ, ವಿಮೋಚನೆ ಕಾಂಡ 7ನೇ ಅಧ್ಯಾಯ 13ನೇ ವಚನ. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು ಸರ್. ಸರ್, ನೋಡ್ಬೇಕ್ರೆ ಇಲ್ಲಿ ಶಿಷ್ಯನ್ಗಳಿಗೆ ಈ ಒಂದು ಕಾಂಪಿಟೇಷನ್ ಸ್ಪಿರಿಟ್ ಏನಕ್ಕಪ್ಪ ಬಂದಿರ್ಬೋದು ಅಂತ ಹೇಳ್ತಾರೆ ಅಂದರೆ, ಒಂದು ಸಜೆಷನ್ ಹೇಳ್ತಾರೆ ನಮ್ಮ ಬ್ರದರ್ ಇದು ಬರಿಬೇಕಾದ್ರೆ ಹೇಳ್ತಾರೆ ಅಂದರೆ, ಪ್ರಾಬಬ್ಲಿ ಇದು ಪ್ರೈಡ್ ಇಂದ ಏನಾಗಿರ್ಬೇಕು ಬಂದಿರ್ಬೋದು, ನಾನೇ ಗ್ರೇಟು, ನನಗೇನು, ನಾನೇ ಯಾಕೆ ತೊಳಿಬೇಕು, ನಾನೇ ಯಾಕಿಂತ ಕೆಳಮಟ್ಟಕ್ಕೆ ಹೋಗ್ಬೇಕು ಅಂತಂದ್ಬಿಟ್ಟು ಈ ಒಂದು ಇಂಪ್ರೆಷನ್ ಇವ್ರಿಗೆ ಎಲ್ಲಿಂದ ಬಂದಿರಬೇಕು ಅಂದರೆ ಆ ಒಂದು ಪ್ರೈಡ್. ಈ ಪ್ರೈಡ್ ಹೆಂಗಪ್ಪ ಬಂತು ಅಂತಂದರೆ, ಇದನ್ನ ಏನು ಮಾಡಿದ್ದಾರೆ ಅಂದರೆ ಯೂದಾಸಲ್ಲಿ ಏನಾಗಿರ್ತಾರೆ ಅಂದು ಆ ಹೈಲೈಟಿಂಗ್ ಕ್ಯಾರೆಕ್ಟರ್ ಥರ ಅವ್ರಿಗೆ ಏನಾಗಿರ್ತಾರೆ ಕಾಣಿಸಿರ್ತಾರೆ. ಅದರ ಯೂದಾಸು ಡೆಫಿನೆಟ್ಟಾಗಿ ಮಿಕ್ಕಿದೆಲ್ಲ 11 ಅಪೋಸ್ತಲ್ಸ್ಗಳು ಕಂಪೇರ್ ಮಾಡಿದ್ರೆ ಡಿಫ್ರೆಂಟಾಗಿ ಏನು ಮಾಡ್ತಾರೆ ಅವ್ನು ಬಿಹೇವ್ ಮಾಡ್ತಾನೆ. ಅದರ ಎಲ್ಲರ್ಕಿಂತ ತುಂಬ ಒಂದು ಶ್ರೇಷ್ಠವಾದಂಥರ, ಎಲ್ಲರ್ಕಿಂತ ತುಂಬ ಇಂಪಾರ್ಟೆಂಟ್ ಪರ್ಸನ್ ಥರ, ಎಲ್ಲರ್ಕಿಂತ ತುಂಬ ಏನು ಗೌರವವಾದಂಥ ವ್ಯಕ್ತಿ ಥರ ಏನು ಮಾಡ್ತಾನೆ ಅವ್ನು ಬಿಹೇವ್ ಮಾಡ್ಕೊಳ್ತಾನಂದ್ರೆ ಒಂದು ಪ್ರೈಡ್ ಡೆಮಾನ್ಸ್ಟ್ರೇಷನ್ ಏನು ಮಾಡ್ತಾನೆ ಅವನ ಕ್ಯಾರೆಕ್ಟರ್ಲ್ಲಿ ನೋಡಿಸ್ತಾನೆ. ಅಂದ್ರೆ ಆದರೂ ಕೂಡ ಏನ್ರಿ ಒಂದು ಸ್ವೀಟ್ ಆಗಿ ನಡ್ಕೊಳೋ ಅಂತಾರೇ ಮಾಡ್ತಾರೆ ನಡ್ಕೊಂಡಿರ್ತಾರೆ. ನೋಡಿ ಇಲ್ಲಿ ಯೇಸು ಕ್ರಿಸ್ತು ಏನ್ರಿ ಎಲ್ಲ ಪಾದ ತೊಳಿಬೇಕಾದ್ರೆ ಅವನ ಪಾದ ಕೂಡ ಏನು ಮಾಡೋರು ಅವ್ರನ್ನ ತೊಳೆದವ್ರೆ ಅಲ್ಲಾರ. ಅವಾಗಾರ ಅವ್ನಿಗೆ ಏನಾಗಿಲ್ಲ, ಮನಸ್ಸು ಚೇಂಜ್ ಆಗಿಲ್ಲ, ಯೋಚನೆ ಮಾಡಿರ್ತೀರಿ ಇವರ ಯಾರು ಏನ್ರಿ ಹಾಂ, ನಾವು ಯಾರಿಗೋ ಒಬ್ರು ಕೆಟ್ಟದ್ದು ಮಾಡಬೇಕು ಅಂತ ಇದನ್ನು ತಿಳ್ಕೊಳ್ಳಿ, ಅವ್ರು ನಮಗೆ ತುಂಬ ಒಳ್ಳೇದು ಮಾಡಿಬಿಟ್ರೆ ನಾವೇನು ಮಾಡ್ತೀರಿ ಹೇಳಿ, ನಮ್ಮ ಮನಸ್ಸು ಕರ್ಗೋಗ್ಬಿಡ್ತಾರೆ, ಬಿಡಪ್ಪ ಹೋಗ್ಲಿ ತೋ ನಾವು ಯಾಕೆ ಅವ್ನು ಕೆಟ್ಟಿಗೆ ಮಾಡೋಕೆ ಒಬ್ರು ಬಿಟ್ಬಿಡೋಣ ಅಂತಂದ್ಬಿಟ್ಟು ಮನಸ್ಸು ಬಂದ್ಬಿಡ್ತದೆ. ಆದರೆ ಇವ್ನು ನೋಡಿ ಎಷ್ಟಂತ ಒಂಥರ ಎಷ್ಟು ಒಂದು ದುಷ್ಟ ಮನಸ್ಸು ಅಂತಂದರೆ, ಯೇಸು ಕ್ರಿಸ್ತನ ಹೇಗಾದರೂ ಸರಿ ಮಾಡಬೇಕು, ಹಿಡ್ಕೊಡ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಂತಾನೆ, ಮನಸ್ಸಲ್ಲಿ ಫಿಕ್ಸ್ ಮಾಡ್ಕೊಂಬಿಟ್ಟವನೆ. ಯೇಸು ಕ್ರಿಸ್ತು ಸ್ವತಃ ಅವನ ಕಾಲನ್ನ ತೊಳೆದೇ ಏನ್ರಿ ಅವ್ರಿಗೆ ಇದು ಮಾಡ್ತಿರ್ಬೇಕಾದ್ರು ಕೂಡ ಅದೇನು ಮಾಡೋಕೆ ಹೋಗಿಲ್ಲ, ಯಾವುದೇ ರೀತಿ ಒಂದು ಚೇಂಜಸ್ಸೇ ಮಾಡಲಿಲ್ಲ. ಅಂದರೆ ಅಟ್ಲೀಸ್ಟ್ ಏನು ಮಾಡಬೇಕಾಯ್ತು, ಯೇಸು ಕ್ರಿಸ್ತು ನೋಡ್ಬಿಟ್ಟು ಅವ್ನ ಫೀಲಿಂಗ್ಸ್ ಏನಾಗಬೇಕಾಯ್ತು, ಸ್ವಲ್ಪ ಚೇಂಜ್ ಆಗಬೇಕಾಯ್ತಲ್ಲ. ಯೇಸು ಕ್ರಿಸ್ತು ಹೆಂಗಿರ್ತಾರೆ ಅಲ್ವರ, ಅವ್ರ ಫೇಸು, ಅವ್ರ ಲುಕ್ಕು ಯಾವ ಥರ ಒಂದು ಮೈಲ್ಡ್ ಒಂದು ಲುಕ್ ಕೊಟ್ಟಿರ್ತಾರೆ ಅಲ್ವರ, ಒಂದು ಇನ್ನೋಸೆಂಟ್ ಲುಕ್ ಕೊಟ್ಟಿರ್ತಾರೆ ನೋಡ್ತೀನಿ. ಅದೆಲ್ಲಾರ ಏನಾಗಬೇಕಾಯ್ತು, ಕರ್ಗೋಬೇಕಾಯ್ತು. ಪೇತ್ರನ ಅದೇ ಲುಕ್ಕಲ್ಲಿ ಕೊಟ್ಟಿರ್ತಾರೆ, ಕೊಟ್ಟಿದ ತಕ್ಷಣ ಏನಾಗ್ಬಿಡುತ್ತೆ, ಪೇತ್ರ ಕರ್ಗೋಬಿಟ್ರು, ಅಯ್ಯಯ್ಯೋ ಸ್ವಾಮಿ ನೀವು ಹಂಗೆ ತೊಳಿಬಾರ್ದು ಅಲ್ವರ, ಅಯ್ಯೋ ಸ್ನಾನೇ ಮಾಡಿಸ್ಬಿಡಿ ನಡೀರಿ ಅಂತ ಹೇಳ್ತಾರೆ. ಅವಾಗ ಎಷ್ಟು ಯಾವ ಥರ ಎಕ್ಸ್ಪ್ರೆಷನ್ಸ್ ಇರಬೇಕು ಅವ್ರಿಗೆ ಅಲ್ವರ. ಇವೆಲ್ಲ ನೋಡಿ ಪೇತ್ರನಿಗೆ ಎಫೆಕ್ಟ್ ಆಯಿತು, ಯುವದಾಸಂಗೆ ಸ್ವಲ್ಪ ಕೂಡ ಏನಾಗಿಲ್ಲ, ಬದಲಾವಣೆಗೇನೇ ಆಗಿಲ್ಲ. ಅದಕ್ಕೆ 1ನೇ ಕೊರಿಂಥ್ಯರ್ ಹೇಳೋದು, ದುಸ್ಸವಾಸವು ಸದಾಚರಣೆ ಏನು ಮಾಡ್ತದೆ, ಕೆಡಿಸ್ತದೆ. ಅದರ ಕೆಲವೊಂದು ಏನ್ರಿ ಏನಂತ ನಮ್ಮ ಕೆಲವೊಂದು ಸಂಬಂಧಗಳು ಅದರ ಅಥವಾ ಕೆಲವು ಜೊತೆ ನಾವು ಏನು ನಾವು ಈ ಸಂಬಂಧನ ಬೆಳೆಸ್ಕೊಂತಿರೋ ಕಮ್ಯುನಿಕೇಷನು, ಅದರಿಂದ ನಮ್ಮ ಕ್ಯಾರೆಕ್ಟರ್ ಸ್ಪಾಯ್ಲ್ ಆಗ್ತಾರೆ ಅಂತಂದರೆ ಅಂಥವ್ರ ಹತ್ರ ನಾವು ಕಟ್ ಆಫ್ ಮಾಡೋದೇ ಬೆಟರ್ ರೀ. ಅದಕ್ಕೆ ಯೇಸು ಕ್ರಿಸ್ತು ಹೇಳಿದ್ರು, ನಿಮ್ಮ ಕೈ ಪಾಪ ಮಾಡೋರು ಏನು ಮಾಡ್ರಿ, ಕೈನ ಕತ್ತರಿಸಾಕಿ, ಕೈಯನ್ನು ಏನ್ರಿ ನಮಗೆ ತುಂಬ ಕ್ಲೋಸ್ ಆಗಿರ್ತಾರೆ ಅದರ, ತುಂಬ ಬೇಕಾದವರು ಅದರ. ಆದರೆ ಅದರಿಂದ ನೀವು ದೇವ್ರ ಕಡೆಯಿಂದ ದೂರಕ್ಕೆ ಹೋಗ್ತಾ ಇದ್ದೀರಾ, ದಯವಿಟ್ಟು ಕಟ್ ಆಫ್ ಮಾಡಿಬಿಟ್ಟು ಸಾಕಿ ಅದರ. ಯಾಕೆಂದರೆ ಅದು ಏನು ಮಾಡ್ತಾರೆ, ನಮ್ಮನ್ನು ಕೆಟ್ಟ ಒಂದು ದಾರಿಗೆ ಮಾಡ್ತಾರೆ, ಕರ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಪಾದಗಳಾಗಲಿ ಅದರ, ನಮ್ಮ ಮಾತಾಗಲಿ, ಕಣ್ಣಾಗಲಿ, ಯಾವುದೇ ರೀತಿಯಲ್ಲಿ ಕೆಟ್ಟದ್ದಿತ್ತು ಅಂತಂದರೆ ಅದನ್ನು ಆದಷ್ಟು ಏನು ಮಾಡೋಕ್ಕೆ ನಾವು ತೆಗೆದಿಕ್ಕೆ ಪ್ರಯತ್ನ ಮಾಡೋಕ್ಕೆ. ಯಾಕಂತಂದರೆ ಏನ್ರಿ, ಫಸ್ಟ್ ಆಫ್ ಆಲ್ ನಮ್ಮಲ್ಲೇ ಎಷ್ಟೋ ಕೆಟ್ಟಿದೈತೆ. ಈ ಸಾಲಿದ್ಕೆ ನಾವು ಇನ್ನೂ ಔಟ್ವರ್ಡ್ ಇನ್ಫ್ಲುಯೆನ್ಸ್ ಇನ್ನ ಕೆಟ್ಟವ್ರು ಸವಾಸ ಮಾಡ್ತಾ ಇದ್ರೆ ಇನ್ನ ನಾವೇನಾಗ್ತೀವಿ, ಇನ್ನ ತುಂಬಾ ನಾವು ಇನ್ನು ಡಿಫೈಲ್ ಆಗೋದಕ್ಕೆ ತುಂಬಾ ಏನಾಗಿದೆ ಚಾನ್ಸಸ್ಗಳು ಇದೆ. ಅದನ್ನ ಆದಷ್ಟು ಅವಾಯ್ಡ್ ಮಾಡಕ್ಕೆ ತಮ್ಮ ಮಾಡಕ್ಕೋ ಅದನ್ನ ಪ್ರಯತ್ನ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ರ. ಸೊ ಅದೇ ನೋಡ್ಬೇಕ್ರೆ ಏನ್ರಿ, ಯೇಸು ಕ್ರಿಸ್ತನ ಒಂದು ನಮ್ರತೆ ನೋಡ್ಬಿಟ್ಟು ಅಟ್ಲೀಸ್ಟ್ ಯೂದಾಸ್ ಏನಾಗಬೇಕಾಯ್ತು, ಒಂದು ಆಪೋಸಿಟ್ ಡೈರೆಕ್ಷನ್ ಹೋಗ್ಬೇಕಾಯ್ತು. ಅದು ಬದಲಾಗಿ ಏನ್ ಮಾಡ್ತಾನೆ, ಎದ್ದಿ ಯೇಸು ಕ್ರಿಸ್ತನ ಹೇಳ್ತಾರಲ್ಲ ನೀ ಏನ್ ಮಾಡ್ಬೇಕಂತ ಜಲ್ದಿ ಮಾಡು ಅಂತ ತಕ್ಷಣ ಪಟಾ ಪಟ ಅಂತ ಎದ್ಬಿಟ್ಟು ಏನ್ ಮಾಡ್ತಾನೆ, ಹೋಗ್ಬಿಟ್ಟು ಯೇಸು ಕ್ರಿಸ್ತನ ಇಟ್ಕೊಡೋಕೆ ಏನ್ ಮಾಡ್ತಾನೆ, ಫಾಸ್ಟ್ ಆಗಿ ಏನ್ ಮಾಡ್ತಾನೆ ಅಲ್ಲಿ ಪ್ಲಾನ್ ಮಾಡ್ತಾನೆ. ಅದಕ್ಕೆ ಏನ್ರಿ ದೇವರ ವಾಕ್ಯ ಹೇಗಪ್ಪ ಇದೆ ಅಂತ ಹೇಳ್ತಾರೆ. ಬೈಬಲ್ ಒಂದು ವಾಕ್ಯ ಹೇಳ್ತಾರೆ, ಏನ್ ಹೇಳ್ತಾರೆ, ಸುವಾರ್ತೆ ಕೆಲವು ಜನಕ್ಕೆ ಜೀವಕ್ಕಿದೆ ಅಂತೆ, ಕೆಲವು ಜನಕ್ಕೆ ಅದೇ ಸುವಾರ್ತೆ ಮರಣಕ್ಕೂ ಕೂಡ ಇದೆ ಅಂತ ಹೇಳ್ತಾರೆ. ಎಲ್ಲಿ ಕೊಟ್ಟಾರೆ ಓದ ನೋಡಿಂತೀನಿ ಎಲ್ಲಿ ಅಂದ್ರೆ 2 ಕೊರಿಂಥ 2:16, 2 ಕೊರಿಂಥಿಯನ್ಸ್ 2:16. ಓದ್ತೀರಾ 2 ಕೊರಿಂಥಿಯನ್ಸ್ 2:16?
ನಾವು ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ, ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿಯೂ ಇದ್ದೇವೆ.
ನೋಡ್ರ
ಇಂತಹ ಕಾರ್ಯಗಳಿಗೆ ಯಾರು ಯೋಗ್ಯರು?
ನೋಡ್ರ ಹೇಳ್ತಾರೆ, ಕೆಲವು ಜನಕ್ಕೆ ಹೆಂಗಿದ್ರಿ ವಾಸನೆ ಆಗಿದ್ದೀವಿ, ಕೆಲವು ಜನಕ್ಕೆ ಮರಣದ ಮಾರ್ಗದ ತರ ಇದ್ದೀವಿ ಅದರ. ಅದನ್ನ ಕೆಲವು ಜನಕ್ಕೆ ಸುವಾರ್ತೆಗಳು ಒಳ್ಳೆ ಒಳ್ಳೆ ಎಫೆಕ್ಟ್ ಬೀರ್ಬೋದು, ಇನ್ ಕೆಲವು ಜನಕ್ಕೆ ಅದೇ ಸುವಾರ್ತೆ ಕೆಟ್ಟ ಎಫೆಕ್ಟ್ ಬೀಳಕ್ ಸಾಧ್ಯತೆಗಳು ಏನಾಗಿದೆ ಇದೆ ಅದರ. ಬೈಬಲ್ ಐತಾ? ಎಸ್. ಫಾರೋ, ಫಾರೋಗೆ ಏನ್ ಮಾಡೋದು, ದೇವರು ಭಯಂಕರವಾಗಿ 10 ಉಪದ್ರವಗಳು ಮಾಡಿದ್ರು, ಕೊಟ್ರ ನೋಡ್ರಿ ಅಂದ್ರ 10 ಉಪದ್ರವಗಳಲ್ಲಿ ಏನ್ ಮಾಡ್ದ ಅವನು, ದೇವರು ಕೃಪೆ ಮೇಲೆ ಕೃಪೆ ಕೊಟ್ ಹೊಡಿಸ್ತಾನೆ ಇದ್ರು ಅದರ. ಏನ್ ಒಂದ್ಸತಿನ ಶಂಸುದು ಪಾ ಎಂಟಾ ಟೆರಿಬಲ್ ಪ್ಲೇಗ್ಸ್ ಅಲ್ಲ, ಫಸ್ಟ್ 3 ಪ್ಲೇಗ್ ಮಾತ್ರ ಇಡೀ ಇಬ್ರು ಜನಗಳ ಮೇಲೆ ಬಂತಂತೆ, ಆದ್ರೆ ನೆಕ್ಸ್ಟ್ ಬಂದಿರೋಂಥ ಪ್ಲೇಗ್ಸ್ ಯಾರ ಮೇಲೆ ಮಾತ್ರ ಇದ್ದಿದ್ದು ಅದೆಲ್ಲ ಬರೀ ಐಗುಪ್ತ ದೇಶದ ಮೇಲೆ. ಯೋಚನೆ ಮಾಡ್ರಿ ಅಂತೀನಿ, ಪಕ್ಕದ ರೋಡಲ್ಲಿ ಕರೆಂಟ್ ಐತೆ, ನಮ್ಮ ಮನೆಯಲ್ಲ ಕರೆಂಟು ಇಲ್ಲ ಅಂತಂದ್ರೆ ಸ್ವಲ್ಪ ನಾವು ಥಿಂಕ್ ಮಾಡ್ತಿರಲಿಲ್ಲ, ಮನೇಲಿ ಪಕ್ಕ ರೋಡಲ್ಲಿ ನೀರು ಬರ್ತೈತೆ ನಮ್ಮ ರೋಡಲ್ಲಿ ನೀರು ಬರ್ತಲ್ಲ, ನಾವೇನು ಮಾಡ್ತೀವಿ ಥಿಂಕ್ ಮಾಡ್ತಿರೋ ಇಲ್ವೋ. ಈಜಿಪ್ಷಿಯನ್ಸ್ ಹೆಂಗಿರ್ಬೇಕು, ಈಜಿಪ್ಷಿಯನ್ ಫಾರೋ ಹೆಂಗಿರ್ಬೇಕು, ಅಷ್ಟು ದೂರದಲ್ಲಿರೋಂಥ ಗೋಶಾನ್ ನಗರದಲ್ಲಿ ಏನೈತೆ, ಎಲ್ಲ ಥರ ಎಲ್ಲ ಸೌಕರ್ಯಗಳಿದೆ, ಏನು ಕುಂದು ಕೊರತೆಗಳು. ಇಲ್ಲಿ ಮಾತ್ರ ನೋಡಿದ್ರೆ ಎಲ್ಲ ಥರ ಪ್ರಾಬ್ಲಮ್, ಸ್ವಲ್ಪ ಒಂದು ತಲೆಗೆ ಏನಾಗಬೇಕಾಯ್ತು, ಸ್ವಲ್ಪ ಫ್ಲ್ಯಾಶ್ ಆಗಬೇಕಾಯ್ತು ಅಲ್ಲ, ಅಯ್ಯೋ ಇದು ದೇವ್ರು ಮಾಡ್ತಾ ಇರೋದು ನಾನು ತಗ್ಗಿಸ್ಕೊಂಡ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಇಲ್ವೇ ಇಲ್ಲ ನೋಡ್ತೀನಿ, ಅಡಮೆಂಟ್ ಕ್ಯಾರೆಕ್ಟರ್ ಅದರ. ಅದಕ್ಕೆ ದೇವರ ಕೃಪೆ ಅವನ ಮನಸ್ಸನ್ನು ಏನು ಮಾಡ್ತೋ ಕಠಿಣ ಕಠಿಣ ಪಡಿಸ್ಬಿಡ್ತು. ಎಷ್ಟು ಕಠಿಣ ಪಡಿಸ್ತು ಅಂತಂದರೆ ದೇವರು ಕೃಪೆ ಮೇಲೆ ಕೃಪೆ ಕೃಪೆ ಮೇಲೆ ಕೊಡದೆ ಕೃಪೆ ಕೊಡ್ತಾ ಇರ್ಬೇಕಾರೆ ಅವನಾದಷ್ಟು ದೇವ್ರಿಂದ ಏನು ಮಾಡ್ದ ಅವನು ದೂರ ಹೋದ ಹೊರತು ದೇವ್ರಿಗೆ ಹತ್ರವಾಗಿ ಬರಲಿಲ್ಲ. ಅದರ ಯೂದಾಸ್ತರ ಆಗೋಗ್ಬಿಟ್ಟ ಅದರ ಅನ್ನ ಕರ್ತನಲ್ಲಿ ಇದು ನಮ್ಗೇನ್ರಿ ಒಂದು ಪಾಠ ಅವರ. ಆದಷ್ಟು ಏನ್ರಿ ನಮ್ಮ ಮನಸ್ಸನ್ನ ಕಠಿಣ ಮಾಡಕ್ಕೆ ಹೋಗ್ಬಿಡ್ದ್ರಿ ಅದರ. ನಮಗೆ ಕೆಲವೊಂದು ಮಿಸ್ಟೇಕ್ಸ್ಗಳು ಅಂದರೆ ನಮ್ಮದು ಅದರ ನಮ್ಗೆ ಗೊತ್ತಾಯ್ತು ಅಂದ್ರೆ ನಾವೇ ಮಾಡೋಕ್ಕೋ ಅದನ್ನು ದೇವ್ರ ಕಡೆಗೆ ತಿರುಗಿ ನಾವು ಸರೆಂಡರ್ ಆಗಿ ನಾವು ತಿದ್ಕೊಂಬಿಟ್ರೆ ನಮ್ಮ ದೇವರು ಅದಕ್ಕಿಂತ ಏನು ನೋಡಲ್ಲ ರೀ ಅದರ. ಅವ್ರ ಬೈಬಲ್ ಹೇಳ್ತಲ್ಲ, ದುಷ್ಟನ ಮರಣದಲ್ಲಿ ನನಗೇನು ಸಂತೋಷ ಇಲ್ಲ, ನನ್ನ ಸ್ವಲ್ಪ ಕನಿಷ್ಠವಾದ ಸಂತೋಷ ಇಲ್ಲ. ಅವ್ರ ಮಾನಸಾಂತರ ಹೊಂದಿ ದೇವ್ರ ಕಡೆ ಬರೋದೇ ಏನ್ರಿ ಯಹೋವನ ಸಂತೋಷ. ಇದಕ್ಕಾಗಿನೇ ದೇವ್ರ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ಯಾರು ಕೊಟ್ಟಿದ್ದ, ತನ್ನ ಮಗನ ಕೊಟ್ಟಿದ್ದ ಅಂತ ಹೇಳ್ತಾರೆ ಅದರ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದನ, ನೆಕ್ಸ್ಟ್ ಪ್ಯಾರಾಗ್ರಾಫು ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್?
ಓದ್ಲಿ.
ಹಾಂ ಓದ್ತೀರಾ ಸಹಜ ಸಿಸ್ಟರ್, ಓದಿ ಇನ್ನು ಪ್ಯಾರಾಗ್ರಾಫ್ ಓದಿ.
ಕೇಳಿಸ್ತೀರಿ ಬೇರೆ?
ಹಾಂ ಸಿಸ್ಟರ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಕಟ್ ಕಟ್ ಆಗ್ತೈತೆ.
ಈಗ ಬೇರೆ?
ಪರವಾಗಿಲ್ಲ
ಹೌದಾ? ಇಲ್ಲಿ ನೆಟ್ವರ್ಕ್
ಸರಿ, ಹೋಗ್ಲಿ ಬಿಡಿ ನಾನು
ನೋಡಿ
ಬೇರೆ.
ಬೇರೆ. ಹಾ ಸರಿ ಬೇರೆ ರೀ.
ಎಲ್ಲರ ಪಾದಗಳನ್ನು ತೊಳೆಯುವ ಕೆಲಸವನ್ನು ಪೂರ್ಣಗೊಳಿಸಿದ ನಂತರ ನಮ್ಮ ಕರ್ತನು ತನ್ನ ಹೊರ ಉಡುಪುಗಳನ್ನು ಮತ್ತೆ ಧರಿಸಿಕೊಂಡು ಭೋಜನದಲ್ಲಿ ಕುಳಿತನು. ಇದು ಪಸ್ಕಾ ಭೋಜನ. ನಂತರದಲ್ಲಿ ರೊಟ್ಟಿ ಮತ್ತು ದ್ರಾಕ್ಷಾರಸದ ಸ್ಮರಣೀಯ ಭೋಜನ ಸ್ಥಾಪಿಸಲಾಯಿತು. ನಮ್ಮ ಕರ್ತನು ಈಗ ತನ್ನ ಅವಕಾಶವನ್ನು ಬಳಸಿಕೊಂಡು ತಾನು ಮಾಡಿದ್ದರ ಅರ್ಥವನ್ನು ಅವರಿಗೆ ವಿವರಿಸಿದನು. ಈ ಕೀಳು ಸೇವೆಯು ತಾನು ಕರ್ತ ಮತ್ತು ಯಜಮಾನನಲ್ಲ ಎಂದು ಸೂಚಿಸುವುದಿಲ್ಲ, ಆದರೆ ಕರ್ತನು ಮತ್ತು ಯಜಮಾನನಾಗಿ ಯಹೋವನ ಕುಟುಂಬದ ಚಿಕ್ಕ ಸದಸ್ಯರಿಗೆ ಸೇವೆ ಸಲ್ಲಿಸಲು ಮತ್ತು ಅವರ ಸಂತೈಸುವಿಕೆಗಾಗಿ ಸೇವೆ ಸಲ್ಲಿಸಲು ಅತ್ಯಂತ ಕೀಳಾದ ಸೇವೆ ಸಹ ಮಾಡಲು ಸಿದ್ಧನಿದ್ದಾನೆ ಎಂದು ಸೂಚಿಸಿದನು. ಮತ್ತು ಅವರು ಒಬ್ಬರಿಗೊಬ್ಬರು ಅಂತಹ ಸೇವೆಯನ್ನು ಮಾಡಲು ಹಿಂಜರಿಯಬಾರದಿತ್ತು, ಬದಲಿಗೆ ಸಂತೋಷಪಡಬೇಕಿತ್ತು.
ಓಕೆ, ಥ್ಯಾಂಕ್ ಯು. ಸರಿ, ನೋಡ್ಬೇಕ್ರೆ ಇದರಲ್ಲಿ ಯೇಸುಕ್ರಿಸ್ತು ಏನಪ್ಪ ಮಾಡ್ತಾರೆ ಅಂದರೆ, ಎಲ್ಲ ಕಾಳುಗಳನ್ನ ತೊಳೆದಿದ ಮೇಲೆ ಏನು ಮಾಡ್ತಾರೆ, ಅವ್ರು ಹೋಗಿ ತನ್ನ ಸ್ಥಾನದಲ್ಲಿ ಮಾಡಿ ಕೂತ್ಕೊಂಡ್ಬಿಡ್ತಾರೆ. ಕೂತ್ಕೊಂಡ್ಬಿಟ್ಟು ಶಿಷ್ಯಂದ್ರಗಳಿಗೆ ಏನಪ್ಪ ಪಾಠ ಕಲಿಸಿದ್ರು ಅಂತಂದರೆ, ವಾಕ್ಯದಲ್ಲಿ ಹೇಳ್ತಾರೆ, ನಾನೇ ನಿಮ್ಮ ಗುರುವಾಗಿದ್ದು ಏನ್ರೆ ನಿಮ್ಮ ಪಾದಗಳನ್ನ ತೊಳೆದೀನಿ ಅಂತಂದರೆ, ನೀವೇ ಮಾಡೋಕ್ಕೆ ಮತ್ತೊಬ್ಬರು ಪಾದಗಳನ್ನ ತೊಳಿಬೇಕು ಅಂತ ಹೇಳ್ತಾರೆ. ಏನಪ್ಪ ಒಂದು ಪಾಠ ಕಲಿಸ್ಕೊಡ್ತಾ ಇದ್ರು ಅಂತಂದರೆ, ಏನ್ರಿ ಶಿಷ್ಯನರು ಅಂತಂದ ಮೇಲೆ ಎಷ್ಟೇ ಒಂದು ಚಿಕ್ಕ ಕೆಲಸ ಆಗಲಿ, ಕೀಳಾಗಿರೋದು ಕೆಲಸ ಆದರೂ ಸರಿ, ಅದು ಮಾಡೋಕ್ಕೆ ಏನಾಗಿರ್ಬೇಕು, ಯಾವತ್ತೋ ಸಿದ್ಧವಾಗಿರ್ಬೇಕ್ರಿ. ಹರ್ಟ್ ಆಗ್ಬೋದು ಅದರ, ಏನ್ರಿ ಅಯ್ಯೋ ನಮಗೆ ದೊಡ್ಡ ಕೆಲಸ ಕೊಟ್ಟಿಲ್ಲ, ದೊಡ್ಡ ಕೆಲಸನೇ ಕೊಟ್ರೇ ನಮಗೆ ತುಂಬ ಇಂಪಾರ್ಟೆಂಟು ಅಂತಲ್ಲ ರೀ. ಅದರ ನಮಗೆ ಬೈಬಲಲ್ಲಿ ನಮ್ಮ ಬ್ರದರ್ ಕೂಡ ರಿಪ್ರಿಂಟ್ಸಲ್ಲಿ ಬರೀಬೇಕಾರೆ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾರೆ. ಎಕ್ಸಾಂಪಲ್ ಏನಂದರೆ, ಒಬ್ಬ ಬ್ರದರ್ಗೆ ಅದರ ಒಳ್ಳೆಯ ಸ್ಪೀಕರು, ಚೆನ್ನಾಗಿ ಒಳ್ಳೆ ಸೂಪರ್ ಸಬ್ಜೆಕ್ಟ್ ಮಾತಾಡ್ತಾರೆ ಅಂತಂದ್ಬಿಟ್ಟು ಅವ್ರಿಗೆ ಯಾರೋ ಒಬ್ರು ಬ್ರದರು, ಏನ್ರಿ ಬ್ರದರ್ ದಯವಿಟ್ಟು ನೀವು ನಮ್ಮ ಒಂದು ಚಿಕ್ಕ ಸಭೆಗೆ ಬಂದು ನೀವು ಏನು ಮಾಡೋಕ್ಕೆ ಒಂದು ಸಬ್ಜೆಕ್ಟ್ ತೊಗೊಬೇಕು ಅಂತ ಹೇಳಿದ್ರೆ, ಆಯಿತು ಅಂದ್ಬಿಟ್ಟು ಬ್ರದರು ಆ ಡೇಟ್ಗೆ, ಪರ್ಟಿಕ್ಯುಲರ್ ಡೇಟಿಗೆ ಯಾವುದೋ ಒಂದು ಡೇಟ್ ಹೇಳಿದ್ರೆ ಆ ಡೇಟಿಗೆ ಫಿಕ್ಸ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಅದಾಗಿದ ನಂತರ ಇನ್ನೊಂದು 2-3 ದಿನದ ನಂತರ ಸಡನ್ನಾಗಿ ಒಂದು ದೊಡ್ಡ ಕನ್ವೆನ್ಷನ್ ಇದೆ ಬ್ರದರ್, ತುಂಬ ಗ್ರ್ಯಾಂಡ್ ಕನ್ವೆನ್ಷನ್, ತುಂಬ ಸಾವಿರಾರು ಜನ ಬರ್ತಾ ಇದ್ದಾರೆ, ತುಂಬ ಇಂಪಾರ್ಟೆಂಟು, ನೀವು ದಯವಿಟ್ಟು ಬರಲೇಬೇಕು, ನೀವು ಒಂದು ಸಬ್ಜೆಕ್ಟ್ ಮಾತಾಡಬೇಕು ಅಂತಂದಾವಾಗ, ಅದೇ ದಿನ ಮಾತಾಡಬೇಕು ಅಂದಾವಾಗ, ಈ ಬ್ರದರು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಆಲ್ರೆಡಿ ಕಮಿಟ್ ಆಗಿರೋಂಥ ಒಂದು ಚಿಕ್ಕ ಸಭೆನ ಬಿಟ್ಬಿಟ್ಟು ಒಂದು ದೊಡ್ಡದಾಗಿರೋಂಥ ಒಂದು ಸಭೆಗೆ ಮುಖ್ಯತ್ವ ಕೊಟ್ಟು ಅದರ ಎಲ್ಲರ ಮುಂದೆ ಹೈಲೈಟ್ ಆಗಿ ಚೆನ್ನಾಗಿ ಮಾತಾಡಬೇಕು ಅಂತ ಒಂದು ಆ್ಯಟಿಟ್ಯೂಡಲ್ಲಿ ತನ್ನ ಡಿಸಿಷನ್ ಚೇಂಜ್ ಮಾಡಿದೆ ಅಂತಂದರೆ, ನಮ್ಮ ಬ್ರದರ್ ಏನಪ್ಪ ಹೇಳ್ತಾರೆ ಅಂದರೆ, ಅದು ಸರಿಯಾದಾಗಿರೋಂಥ ನಿರ್ಧಾರ ಅಲ್ಲ. ನಾವು ಏನಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಿ ಅಂತಂದರೆ, ಜನಗಳಿಗೆ ಕ್ರೌಡ್ಗಳಿಗೆ ಏನು ಮಾಡ್ತಾರೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ದೇವರು ನಮಗೆ ಕನಿಷ್ಠವಾಗಿರೋಂಥ ಅವಕಾಶ ಏನೇ ಕೊಟ್ಟಿದ್ರು ಸರಿ, ಅದನ್ನು ಒಪ್ಕೊಂಡಿದ್ದ ಮೇಲೆ ಅದನ್ನು ನೆರವೇರ್ಸಕ್ಕೆ ಏನಾಗಿರ್ಬೇಕು, ಸಿದ್ಧವಾಗಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಯೇಸುಕ್ರಿಸ್ತ ಹೇಳೋದು, ಯಾರೋ ಸಣ್ಣ ಸಣ್ಣ ವಿಚಾರದಲ್ಲಿ ದೇವರಿಗೆ ನಂಬಿಕಸ್ಥರಾಗಿರ್ತಾರೋ, ಅದು ದೊಡ್ಡ ವಿಚಾರನೇ ಇರ್ತದೆ, ದೇವರಿಗೆ ನಂಬಿಕಸ್ಥರಾಗಿರ್ತಾರೆ ಅದರ ಸದ್ಯ ನೋಡಬೇಕ್ರೆ. ಯೇಸುಕ್ರಿಸ್ತ ಏನಪ್ಪ ನೋಡ್ಸಂದ್ರೆ, ನಾನೇ ಗುರುವಾಗಿದ್ದು ನಿಮಗೆ ಇಷ್ಟೊಂದು ಲೆವೆಲಲ್ಲಿ ತಗ್ಗಿಸ್ಕೊಂಡು ಸೇವೆ ಮಾಡಿದ್ದೀರಿ ಅಂತಂದರೆ ನೀವಿನ ಹೆಂಗಿರಬೇಕು, ನೀವು ಇದಕ್ಕಿಂತ ಒಂದು ಕೆಳಮಟ್ಟದಲ್ಲಿ ಹೋಗೋದಕ್ಕೆ ನೀವೇನಾಗಿರ್ಬೇಕು, ಸಿದ್ಧವಾಗಿರ್ಬೇಕು. ಮುಖ್ಯವಾಗಿ ನಾನು ಹಿಂಗೆ ನಿಮಗೆ ಹೆಲ್ಪ್ ಮಾಡಿದಿರೋ, ನೀವು ಮತ್ತೊಬ್ರಿಗೆ ಹೆಲ್ಪ್ ಮಾಡೋಕ್ಕೆ ಏನಾಗಿರ್ಬೇಕು, ಸಿದ್ಧವಾಗಿರ್ಬೇಕು ಅಂತ ಹೇಳ್ತಾರೆ. ಓಕೆನಾ? ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಹಾಂ, ನವಿತಾ ಅಷ್ಟೇ ಓದ್ತೀರಾ? ನಮ್ಮ ಕರ್ತನು ಕೊಟ್ಟ ಅಂತ ಇದೆ ನೋಡಿ. ಸಿಕ್ತಾ ನವಿತಾ ಸ್ಟರ್? ಸಿಸ್ಟರ್ ಲೈನ್ ಇದ್ದೀರಾ? ಸರಿ, ಬೇರೆ ಯಾರು ಓದ್ತೀರಾ ಇಲ್ಲಿ ಬರೋ ಸಿಸ್ಟರ್ಸ್ ಯಾತ್ರ ಇಲ್ವ? ಹಾಂ, ಸಿಕ್ತಾ ಓದಿ. ಹೌದು ಸ್ಟರ್.
ನಮ್ಮ ಕರ್ತನು ಕೊಟ್ಟ ಮಾದರಿಯು ಅಂದರೆ ಪಾದ ತೊಳೆಯುವಿಕೆಯ ರೀತಿಯೇ ಸೇವೆ ಅಲ್ಲ, ಬದಲಿಗೆ ಅದು ವಾಸ್ತವ ರೂಪದ ಸೇವೆಯಾಗಿತ್ತು. ನಾವು ಅರ್ಥ ಮಾಡಿಕೊಂಡಂತೆ ಈ ಉದಾಹರಣೆಯಲ್ಲಿ ಯಾವುದು ಕರ್ತನ ಜನರು ವಾರ್ಷಿಕವಾಗಿ, ವಾರಕ್ಕೊಮ್ಮೆ, ಮಾನಸಿಕವಾಗಿ ಅಥವಾ ಯಾವುದೇ ಸಮಯದಲ್ಲಿ ನಿರ್ವಹಿಸಬೇಕಾದ ಸಮಾರಂಭದ ಸ್ವರೂಪದಲ್ಲಿರಲಿಲ್ಲ. ಆದರೆ ಆತನ ಸೇವೆಯ ತತ್ವವು ಆತನ ಅನುಯಾಯಿಗಳಲ್ಲಿ ಎಲ್ಲ ಸಮಯದಲ್ಲೂ ಆಚರಿಸಬೇಕಾದ ಮಾದರಿಯಾಗಿದೆ. ಅವರು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಮತ್ತು ಒಬ್ಬರೊಬ್ಬರ ಸೇವೆ ಮಾಡಬೇಕು ಮತ್ತು ಪರಸ್ಪರ ಸೌಕರ್ಯ ಮತ್ತು ಒಳಿತಿಗಾಗಿ ಮಾಡಬಹುದಾದ ಯಾವುದೇ ಸೇವೆಯನ್ನು ತುಂಬಾ ಕೀಳಾಗಿ ಪರಿಗಣಿಸಬಾರದು.
ನೋಡ್ರಿ, ಯಾವುದೇ ಸೇವೆನೂ ಕೀಳಾಗಿ ಏನು ಮಾಡ್ಬಾರ್ದು, ಪರಿಗಣಿಸ್ಬಾರ್ದು ಅಂತ ಹೇಳ್ತಾರೆ. ಅದರ ನೋಡ್ರಿ ಯೇಸುಕ್ರಿಸ್ತ ಹೆಂಗೆ ಹೇಳ್ತಾರೆ, ಏನ್ರಿ ಒಂದು ಕಾಲು ತೊಳೆಯೋದು ಇದನ್ನು ಹಿಂಗೆ ತೊಳೀರಿ ಅಂತ ಯೇಸುಕ್ರಿಸ್ತ ಹೇಳಿಲ್ಲ. ಕೆಲವು ಜನ ಸಭೆಯಲ್ಲಿ ಮಾಡ್ತಾರೆ ನೋಡ್ತೀನಿ, ವರ್ಷಕ್ಕೆ ಏನು ಮಾಡ್ತಾರೆ, ವರ್ಷ ಕರೆಕ್ಟಾಗಿ ಬಂದಾಗ, ಗುಡ್ ಫ್ರೈಡೆ ಬಂದಾಗ ಏನು ಮಾಡ್ತಾರೆ, ಆ ಸಭೆಯಲ್ಲಿರೋ ಪಾಸ್ಟ್ರು ನೀರು ತಗೊಂಡು ಎಲ್ಲರ ಕಾಲುಗಳು ಏನು ಮಾಡೋದು ತೊಳೆಯೋದು. ಇನ್ನು ವರ್ಷದ ಮಿಕ್ಕಿದ್ರೆ ಮೂಸು ನೋಡಲ್ಲ, ಬಂದರೆ ಬತ್ತಿಯ ಹೋದ್ರೆ ಹೋಯ್ತೀಯ ಹೋಗೋ ಅಂತಂದ್ಬಿಟ್ಟು ಅದರ ಆ ಥರ ಇರ್ತಾರೆ. ಅದರ ಹಂಗಲ್ಲ ಯೇಸುಕ್ರಿಸ್ತ ಹೇಳ್ತಾರೆ, ಕಾಲು ತೊಳಿಲಿಟ್ರಾಗೆ ಅಂತ ಹೇಳ್ತಾ ಇಲ್ಲ ರೀ. ಅಂದರೆ ನೀ ಮತ್ತೊಬ್ರಿಗೆ ಹೆಲ್ಪ್ ಮಾಡೋಕ್ಕೆ ಯಾವತ್ತೇನಾಗಿರೋ ಸಿದ್ಧವಾಗಿರು. ಹೆಂಗೆ ಹೆಲ್ಪ್ ಮಾಡೋಕ್ಕೆ ಸಿದ್ಧವಾಗಿರು ಅಂದರೆ ಒಂದು ತುಂಬ ಕೀಳಾಗಿರೋಂಥ ಕೆಲಸ ಇದೆಯಾ, ಅದು ತುಂಬ ಕನಿಷ್ಠವಾಗಿರೋ ಕೆಲಸ ಇದೆಯಾ, ತುಂಬ ಚಿಕ್ಕದಾಗಿರೋ ಕೆಲಸ ಇದೆಯಾ? ಹೈಲೈಟೇ ಆಗಲ್ವಾ, ನಿನ್ನ ಬಗ್ಗೆ ಯಾರು ಗೊತ್ತಾಗಲ್ವಾ? ಆದರೂ ಕೂಡ ಮತ್ತೊಬ್ರಿಗೆ ಹೆಲ್ಪ್ ಮಾಡೋಕ್ಕೆ ಅದು ಯಾವಾಗ ನೀನಾಗಿರ್ಬೇಕು, ಸಿದ್ಧವಾಗಿರು ಅಂತ ಹೇಳ್ತಾರೆ. ಈ ಕೆಲಸನ ಏನು ಮಾಡೋ, ಏಸು ಕುಸಿಗೆ ಮಾಡೋ ಅಂತ ಹೇಳ್ಕೊಟ್ಟಿರೋ ಹೊರತು ಲಿಟ್ರಲ್ಲಾಗಿ ಕಾಲು ತೊಳೆಯೋಂಥ ಕೆಲಸ ಅಲ್ಲ ರೀ. ಇವಾಗೆಲ್ಲ ಇಲ್ಲಿ ಕಾಲು ತೊಳಿತಾರೆ, ಕಾಲು ಎಳೆದ್ಬಿಡ್ತಾರೆ ಬೇಕಾದ್ರೆ, ಅದ್ರ ಕಾಲು ಎಳೆದ್ಬಿಟ್ಟು ಹೋಗು ತಾವು ಮೇಲೆ ಬರೋಕ್ಕೆ ಏನು ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಹಂಗಂತೇಳಿಲ್ಲ ಏಸು ಕ್ರಿಸ್ತು. ಯಾರ ಏನ್ರಿ ಒಬ್ಬರನ್ನ ಸಹಾಯ ಮಾಡಿ ಮೇಲ್ ಬರೋದಿಕ್ಕೆ ಏನು ಮಾಡ್ಬೇಕು, ಅವ್ರಿಗೆ ಹೆಲ್ಪ್ ಮಾಡಕ್ಕೆ ರೆಡಿಯಾಗಿರ್ಬೇಕ್ರಿ ಅಲ್ವರ. ಅದನ್ನೇ ಏಸು ಕ್ರಿಸ್ತು ಮಾಡಿದ್ದು, ಅಲ್ಲಿ ಕಲ್ಸ್ಕೊಟ್ಟಿದ್ದು. ಅದರ ಒಬ್ಬರು ಕಾಂಪಿಟೇಷನ್ ಇರ್ಬೇಕ್ರಿ, ಕಾಂಪಿಟೇಷನ್ ಮಾಡಪ್ಪ, ಎಲ್ಲರೂ ಈಕ್ವಲ್ ಆಗಿರ್ರಿ ಅಲ್ಲರ. ನೀವೇನಾಗಿರ್ಬೇಕು, ನೀವು ಯಾರು ನಿಮ್ಮಲ್ಲಿ ದೊಡ್ಡವರಾಗಿರ್ತಾರೋ ಎಲ್ಲರ್ಕಿಂತ ಅಧಿಕ ಕೆಲಸ ಮಾಡೋರಾಗಿರಿ ಅಂತ ಹೇಳ್ತಾರೆ ಅಲ್ವರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದಿಲ್ಲ? ಅಮೃತ, ಅಮೃತ ಸಿಸ್ಟರ್ ಲೈನೇ ಇದ್ದೀರಾ? ಅನಿತಾ ಸಿಸ್ಟರ್ ಯಾರಿದ್ದಾರೆ? ಮ್ಯಾಗಿಸ್ಟರ್ ಓದ್ತೀರಾ? ಪ್ರಸನ್ನ ಬದರ್, ರವಿ ಬದರ್, ಏನಪ್ಪ ಯಾರು ಇಲ್ವಾ?
ನೋಡ್ರಿ
ಓದ್ಲ ಬ್ರದರ್
ಹ್ಞೂ ಸಿಸ್ಟರ್ ಓದಿ.
ಇದನ್ನು ಸ್ಮರಣೆಯ ಭೋಜನದ ಸಾಂಕೇತಿಕ ಸಮಾರಂಭ ಮತ್ತು ದೀಕ್ಷಾ ಸ್ನಾನ ಸಾಂಕೇತಿಕ ಸಮಾರಂಭಕ್ಕೆ ಹೋಲುವ ಸಮಾರಂಭ ಎಂದು ಅರ್ಥೈಸಿಕೊಂಡವರು ತಪ್ಪಾಗಿ ಭಾವಿಸುತ್ತೇವೆ. ಇದರಲ್ಲಿ ಯಾವುದೇ ಸಾಂಕೇತಿಕತೆ ಇಲ್ಲ ಎಂದು ತೋರುತ್ತದೆ. ಇದು ಜೀವನದ ಪ್ರತಿಯೊಂದು ವ್ಯವಹಾರಕ್ಕೂ ಲಗತ್ತಿಸುವ ನಮ್ರತೆಯ ತತ್ವದ ಒಂದು ಉದಾಹರಣೆಯಾಗಿದೆ. ಕರ್ತನ ಜನರಲ್ಲಿ ಯಾರಿಗಾದರೂ ತೊಳೆಯುವಿಕೆಯ ಅಗತ್ಯವಿದ್ದರೆ ಅಥವಾ ಕೀಳು ಸ್ವಭಾವದ ಯಾವುದೇ ಸಹಾಯದ ಅಗತ್ಯವಿದ್ದರೆ ಅವರ ಸಹೋದರರು ಸಂತೋಷದಿಂದ ಅವರಿಗೆ ಸೇವೆ ಸಲ್ಲಿಸಬೇಕು. ಮತ್ತು ಕರ್ತನ ಆತ್ಮವನ್ನು ಹೊಂದಿರುವವರು ಖಂಡಿತವಾಗಿಯೂ ಅಂತಹ ಸೇವೆಯನ್ನು ಮಾಡುತ್ತಾರೆ. ಆದರೆ ಕೆಲವರು ಮಾಡುವಂತೆ ಕರ್ತನ ಜನರಲ್ಲಿ ಪ್ರತಿಯೊಬ್ಬರೂ ಮೊದಲು ತಮ್ಮ ಪಾದಗಳನ್ನು ತೊಳೆದು ಶುದ್ಧೀಕರಿಸಬೇಕು ಮತ್ತು ನಂತರ ಪ್ರತಿಯೊಬ್ಬರೂ ಪರಸ್ಪರರ ಪಾದಗಳನ್ನು ಸಂಪ್ರದಾಯಬದ್ಧವಾಗಿ ತೊಳೆಯಬೇಕು ಎಂದು ಒತ್ತಾಯಿಸುವುದು ಅವರು ನಮಗೆ ಅನುಸರಿಸಲು ಸೂಚಿಸುವ ಅವರ ಮಾದರಿಗೆ ವಿರುದ್ಧವಾಗಿದೆ. ಆ ಉದಾಹರಣೆ ಒಂದು ಸೇವೆಯಾಗಿತ್ತು, ಅನಾನುಕೂಲತೆ ಮತ್ತು ಸಂಪ್ರದಾಯವಲ್ಲ. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು ಸ್ಟರ್. ನೋಡ ಸೇಮ್ ಲಾಸ್ಟ್ ಪ್ಯಾರಾಗ್ರಾಫ್ ಹೇಳಿರ್ತಾರೆ, ಹೇಳ್ತಾರೆ ಇಲ್ಲಿ ಯೇಸು ಕ್ರಿಸ್ತು ಕೊಟ್ಟಿದ್ದು ಏನಂತೆ, ಸಂಪ್ರದಾಯ ಅಲ್ಲ. ಅವರ ನಮ್ಮ ಮಾಡಬೇಕಾದಂಥ ಏನ್ರಿ ಒಂದು ಸೇವೆ. ಸೇವೆ ಅಂತ ಏನ್ಬೇಕಂದ್ರೆ ಯಾವ ಥರ ನಾವು ಸಹೋದರಗಳಿಗೆ ಕೆಲಸ ಮಾಡೋಕ್ಕೆ ಚೆನ್ನಾಗಿರ್ಬೇಕು, ಸಿದ್ಧವಾಗಿರ್ಬೇಕು ಅಂತ ಹೇಳ್ತಾರೆ ಅಲ್ವರ. ಇದೇ ಥರ ನೀವು ಕಾಲ್ಗ ತೊಳಿರಿ ಅಂತ ಹೇಳ್ತಾರೆ ಈ ಸಭೆಗಳಲ್ಲಿ ಮಾಡ್ತಾರೆ ಗೊತ್ತಾ ಅಲ್ವರ. ಅದೆಲ್ಲ ಯೇಸು ಕ್ರಿಸ್ತು ಹೇಳಿಲ್ಲ ಹಿಂಗೇ ಮಾಡು ಅಂತಂದ್ಬಿಟ್ಟು. ಹೀಗೆ ಮಾಡೋ ಅಂತ ಏನರ್ಥ, ಹಾಗೆ ಮಾಡು ಅಂತನ, ಆ ಥರ ನಡ್ಕೊಳ್ರಿ ಅಂತ ಅರ್ಥ ಅಲ್ದ್ರ. ನಾನು ಮಾಡೋಂಥ ರೀತಿಲಿ ಮಾಡೋಂಥ ಹಂಗೆ ಮಾಡೋಕ್ಕಾಯ್ತದ ಎಕ್ಸಾಕ್ಟಾಗಿ? ಹಾಂ, ಅದ್ರ ಏನು ಬಂದರೆ ಈ ಥರ ನಡ್ಕೊಳ್ರಿ ಅಲ್ದ್ರ, ಈ ಥರ ಬಿಹೇವ್ ಮಾಡಿರಿ, ಈ ಥರ ವರ್ತಿಸ್ರಿ ಅಂತ ಏನು ಮಾಡಿದ್ರೆ ಯೇಸು ಕ್ರಿಸ್ತು ಅಲ್ಲಿ ಅಲ್ಲಿ ಹೇಳಿರಿ ಅಂತ ನಾವು ಏನು ಮಾಡ್ತೀವಿ ನೋಡ್ತೀರಿ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ನವಿತಾ ಸ್ಟರ್ ಓದ್ತೀರಾ? ನಿಮ್ಮದು ಸೌಂಡ್ ಬರ್ತಾ ಇಲ್ಲ ನವಿತಾ ಸ್ಟರ್. ಹಾಂ ಓದ್ತೀರಾ? ರವಿ ಬದರ್ ಓದಿ. ನವಿತಾ, ನವಿತಾ ಸ್ಟರ್ ನಿಮ್ಮ ಮೈಕ್ ಚೆಕ್ ಮಾಡಿ ಒಂದ್ಸತಿ, ಆಡಿಯೋ ಬರ್ತಾ ಇಲ್ಲ ನಿಮ್ದು. ರವಿ ಬದರ್ ಓದಿ.
ಸರಿ. ವರ್ಷಕ್ಕೊಮ್ಮೆ ಗುಡ್ ಫ್ರೈಡೆಯ ಹಿಂದಿನ ದಿನದಂದು ಪೋಪ್ ಬೀದಿಗಳಿಂದ ಕರೆತಂದು ಖಾಸಗಿಯಾಗಿ ಪ್ರಾಥಮಿಕ ತೊಳೆಯುವಿಕೆಯಿಂದ ಸಿದ್ಧಪಡಿಸಲಾದ 12 ವಯಸ್ಸಾದ ಬಡವರ ಪಾದಗಳನ್ನು ತೊಳೆಯುತ್ತಾರೆ. ಪೋಪ್ ಅವರ ಧಾರ್ಮಿಕ ತೊಳೆಯುವಿಕೆಯನ್ನು ಅನೇಕ ಗಣ್ಯರ ಸಮ್ಮುಖದಲ್ಲಿ ಮಾಡಲಾಗುತ್ತದೆ. ಇದೇ ರೀತಿಯ ಸಮಾರಂಭವನ್ನು ಆಸ್ಕೋ ಹಂಗೇರಿಯ ಚಕ್ರವರ್ತಿ ಜೋಸೆಫ್ ವಾರ್ಷಿಕವಾಗಿ ನಡೆಸುತ್ತಾರೆ. ಆದಾಗ್ಯೂ ಈ ಆಚರಣೆಗಳು ಯಾವುದೂ ನಮ್ಮ ತಿಳುವಳಿಕೆಯಲ್ಲಿ ನಮ್ಮ ಕರ್ತನ ಉದಾಹರಣೆಯ ಪ್ರಕಾರ ಅಲ್ಲ, ಆದರೆ ಅದಕ್ಕೆ ವಿರುದ್ಧವಾಗಿದೆ. ಕೆಲವು ಕ್ರೈಸ್ತ ಪಂಗಡಗಳು ನಡೆಸುವ ಧಾರ್ಮಿಕ ತೊಳೆಯುವಿಕೆಯಂತೆಯೇ ಇದೆ. ಥ್ಯಾಂಕ್ ಯು ಬ್ರದರ್.
ನೋಡ್ರ ಏನ್ರ ಇವೆಲ್ಲ ಯಾವುದೋ ಸ್ಕ್ರಿಪ್ಚರ್ಸಲ್ಲಿ ಇಲ್ಲ, ಎಲ್ಲ ಸ್ಕ್ರಿಪ್ಚರ್ಸ್ಗೆ ಆಪೋಸಿಟ್ ಆಗಿರೋಂಥದ್ದು. ಅದರ ಸುಮ್ಮನೆ ಕಾಲು ತೊಳೆದು ತೊಳೆದ್ಬಿಟ್ಟು ಮನಸ್ಸಲ್ಲೆಲ್ಲ ಕೆಟ್ಟದ್ದು ಕಲ್ಮಶ ಇಟ್ಕೊಂಡು ಏನು ಪ್ರಯೋಜನ? ಅದರ ಜ್ಞಾನಕ್ಕೆ ಹೇಳ್ತಲ್ಲ, ಅವನ ನಂಬಡ, ಅವನ ಜೊತೆಗೆ ಇರಬೇಕಾದ್ರೆ ತಿಂತಾ ಇರಬೇಕು ಕೂಡ ನಿಮ್ಮ ಬಗ್ಗೆ ಏನು ಮಾಡ್ತಾನೆ, ದುಷ್ಟತನದ ಆಲೋಚನೆ ಯೋಚನೆ ಮಾಡ್ತಾನೆ ಅಂತಂದ್ಬಿಟ್ಟು. ಅದರ ಅದಿಗೊಂಡ್ಬೇಕಾರೆ ಏನ್ರಿ ಆಲೋಚನೆಗಳೇ ಸರಿ ಇಲ್ಲ ಅಂತಂದರೆ ಬರೀ ಕಾಲು ತೊಳ್ಬಿಟ್ಟು ನಾನು ತುಂಬ ಏನ್ರಿ ನಿಮಗೆ ಫ್ರೆಂಡ್ಲಿ ಆಗಿದ್ದೀನಿ ಪ್ರೀತಿ ಆಗಿದ್ದೀನಿ ನೋಡ್ಕೊಳ್ಳೋದ್ರಲ್ಲಿ ಏನು ಪ್ರಯೋಜನ? ಇಟ್ ಈಸ್ ಆಫ್ ನೋ ಯೂಸ್ ಅಟ್ ಆಲ್ ಅಲ್ವರ? ಅದೇ ನೋಡ್ತೀನಿ ಇನ್ನೊಂದು ಪ್ಯಾರಾಗ್ರಾಫ್ ಓದೋಣ. ಯಾರು ಓದ್ತೀರಾ ಇಲ್ಲಿ? ಯಾರು ಓದ್ದಿರ ಬ್ರದರ್ ಸಿಸ್ಟರ್ಸ್ ಯಾರಿದ್ದಾರೆ ಓದ್ದೇ ಇರೋರು? ಪ್ರಸನ್ನ ಬ್ರದರ್, ಆಮೇಲೆ ನವಿತಾ. ಇಲ್ಲಿ ಪ್ರಸನ್ನ ಬ್ರದರ್ ಓದ್ತೀರಾ?
ಇಲ್ಲ ಬ್ರದರ್, ಇಲ್ಲ ಸ್ವಲ್ಪ.
ನಿಜವಾಗಿಯೂ ಕರ್ತನ ಅನುಯಾಯಿಗಳಾಗಿರುವ ಎಲ್ಲರೂ ಜಾಗರೂಕತೆಯಿಂದ ಗಮನಹರಿಸಬೇಕು ಮತ್ತು ಯಜಮಾನನ ದೀನತೆ, ನಮ್ರತೆ ಮತ್ತು ದೇಹದ ಅಂಗಗಳಿಗೆ ಸೇವೆ ಸಲ್ಲಿಸುವ ಮನೋಭಾವದ ನಿಜವಾದ ಮಾದರಿಯನ್ನು ನಿಖರವಾಗಿ ಅನುಸರಿಸಬೇಕು. ಇಡೀ ಆಲೋಚನೆ ಅವರ ಮಾತುಗಳಲ್ಲಿದೆ. ದಣಿಗಿಂತ ಆಳು ದೊಡ್ಡವನಲ್ಲ, ಕಳುಹಿಸಲ್ಪಟ್ಟವನು ಕಳುಹಿಸಿದವನಿಗಿಂತ ದೊಡ್ಡವನಲ್ಲ. ನೀವು ಇದನ್ನು ತಿಳ್ಕೊಂಡು ಜೀವನದ ಎಲ್ಲಾ ವ್ಯವಹಾರಗಳಲ್ಲಿ ಅನ್ವಯವಾಗುವ ಈ ತತ್ವಗಳನ್ನು ನೀವು ಮೆಚ್ಚಿದರೆ ಇದರಂತೆ ಮಾಡಿರಿ. ನೀವು ಈ ನಿಯಮದ ಪ್ರಕಾರ ಬದುಕುತ್ತಿದ್ದರೆ, ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರೆ ಮತ್ತು ಸೇವೆ ಮಾಡುತ್ತಿದ್ದರೆ ನೀವು ಧನ್ಯರು. ವಚನಗಳು 16 ಮತ್ತು 17.
ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಏನು ಹೇಳ್ತಾರೆ? ನೀವು ಇದನ್ನ ಅರಿತವರಾಗಿದ್ದರೆ ಇದನ್ನ ಮಾಡ್ರಿ. ಇದನ್ನ ಮಾಡಿದ್ರೆ ನೀವೇನ್ರಿ ಧನ್ಯರು ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದರ ಏನಪ್ಪ ಧನ್ಯರು ಅಂದರೆ ಅದರ ಬ್ಲೆಸ್ಸೆಡ್. ಅದರ ಏನಪ್ಪ ಬ್ಲೆಸ್ಸೆಡ್ ಕಂಡೀಷನ್? ಬರೀ ಕೇಳ್ಕೊಳೋದಲ್ಲ, ಕೇಳ್ಕೊಳ್ಳೋ ಪ್ರಕಾರ ಪ್ರಾಕ್ಟಿಕಲ್ ಆಗಿ ಮುಳುಗ್ ನಡೆದೇ ನೋಡಿಸ್ಬೇಕು ನೋಡ್ರಿ ಇರ್ತೀನಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯೇಸು ಕ್ರಿಸ್ತ ಅದೇ ಎದುರು ನೋಡಿ ಶಿಷ್ಯನ ಹತ್ರ, ಅದರ ನೀ ಕೈ ಕಾಲು ತೊಳ್ಬಿಟ್ರೆ ಆಗಲ್ಲಪ್ಪ, ಅದನ್ನು ಯೇಸು ಕ್ರಿಸ್ತ ಎದುರು ನೋಡ್ಲಿ ಅಂತಾರೆ. ಏನು ರೀ ಒಬ್ರಿಗೊಬ್ರಿಗೆ ಏನು ರೀ ಸಹಾಯ ಮಾಡೋಕ್ಕೇನಾಗಿರಿ ನೀವು ಸಿದ್ಧವಾಗಿರ್ರಿ ಅಲ್ವರ? ಹಾಂ, ಆಮೇಲೆ ನೋಡಿ ಲಾಸ್ಟ್ ಪ್ಯಾರಾಗ್ರಾಫ್ ಅದಾರ.
ಸ್ಪರ್ಧಾ ಮನೋಭಾವ, ಜಗಳ ಮತ್ತು ಒಣಜಂಭದ ಭಾವನೆಗಳು ವಿಶೇಷವಾಗಿ ಜೀವನದಲ್ಲಿ ಯಾವುದೇ ಮಟ್ಟದ ಪ್ರತಿಭೆ ಅಥವಾ ಸಾಮರ್ಥ್ಯ ಅಥವಾ ಗೌರವಾನ್ವಿತ ಸ್ಥಾನವನ್ನು ಹೊಂದಿರುವ ಕರ್ತನ ಜನರಲ್ಲಿ, ವಿಶೇಷವಾಗಿ ಸಭೆಯಲ್ಲಿ ಪ್ರಭಾವಶಾಲಿ ಸ್ಥಾನಗಳಲ್ಲಿರುವವರಲ್ಲಿ ಕಂಡುಬರುತ್ತದೆ. ಮತ್ತು ಆದ್ದರಿಂದ ಇವರು ಈ ಮಾಂಸದ ಬಾಧೆಯ ವಿರುದ್ಧ ವಿಶೇಷವಾಗಿ ಜಾಗರೂಕರಾಗಿರಬೇಕು. ಆದರೆ ಯಾರೋ ಹೇಳಿದಂತೆ, ಹಸುವಿನಿಂದ ಮೇಲಕ್ಕೆ ನೋಡುವ ಹೆಮ್ಮೆಯೂ ಇದೆ, ಹಾಗೆಯೇ ತಿರಸ್ಕಾರದಿಂದ ಕೀಳಾಗಿ ನೋಡುವ ಹೆಮ್ಮೆಯೂ ಇದೆ ಎಂಬುದನ್ನು ಮರೆಯಬಾರದು. ಯಾವುದೇ ವ್ಯಕ್ತಿಯಲ್ಲಿ, ಯಾವುದೇ ಸ್ಥಾನದಲ್ಲಿ, ಯಾವುದೇ ವಿಷಯದಲ್ಲಿ ಹೆಮ್ಮೆಯು ದೇವರ ದೃಷ್ಟಿಯಲ್ಲಿ ಅತ್ಯಂತ ಖಂಡನೀಯ ಮತ್ತು ಅವನಿಗೆ ಅಪ್ರಿಯವಾಗಿದೆ ಎಂದು ಕರ್ತನ ಅನುಯಾಯಿಗಳು ನೆನಪಿನಲ್ಲಿಟ್ಟುಕೊಳ್ಳಬೇಕು. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಆದ್ದರಿಂದ ಕರ್ತನ ಪ್ರೀತಿಯಲ್ಲಿ ಉಳಿಯಲು ಬಯಸುವ ಎಲ್ಲರೂ ಈ ಮಾರ್ಗದಲ್ಲಿ ಬಹಳ ಜಾಗರೂಕರಾಗಿರಬೇಕು, ಬಹಳ ದೀನತೆ ಇರಬೇಕು, ನಡವಳಿಕೆಯಲ್ಲಿ ಬಹಳ ದೀನತೆ ಮತ್ತು ವಿಶೇಷವಾಗಿ ಮನಸ್ಸಿನಲ್ಲಿ ದೀನತೆ ಇರಬೇಕು. ಯಾಕೋಬ 4:6, 1 ಪೇತ್ರ 5:5.
ನೋಡ್ರೆ ಇವೆಲ್ಲ ಎಲ್ಲಪ್ಪ ಶುರು ಆಯ್ತದೆ ಅಂತ ಹೇಳ್ತಾರೆ. ಬ್ಯೂಟಿಫುಲ್ ಎಕ್ಸಾಂಪಲ್ ಹೇಳ್ತಾರೆ ಅಂದ್ರ ಈ ಥರ ಏನ್ರಿ ಹೊಟ್ಟೆ ಕಿಚ್ಚು, ದ್ವೇಷ, ಅದರ ಒಳ ಹೆಮ್ಮೆ, ಅದರ ಬೇರೆಯವ್ರಿಗಿಂತ ನಾವು ಶ್ರೇಷ್ಠ, ಎಲ್ಲರಿಗಿಂತ ನಾವು ಉನ್ನತವಾಗಿರ್ಬೋದು, ಇವೆಲ್ಲ ಎಲ್ಲಪ್ಪ ಬೆಳೀತಾರೆ ಅಂತಂದರೆ ಏನ್ರಿ ಸಭೆಯಲ್ಲಿ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಸಭೆಯಲ್ಲಿ ಮುಖ್ಯವಾಗಿರೋ ಸ್ಥಾನಗಳಿರೋರಿಗೆ ಇದು ತುಂಬ ಡೇಂಜರ್ ಆಗಿರೋಂಥ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಯಾಕೆ ಅಂತಂದರೆ ಏನ್ರಿ ಒಂಥ ಹುಬ್ಬಿದ ಒಂದು ಮನಸ್ಸು ಬಂದ ಅಂತಂದರೆ ಏನ್ರಿ ಬೀಳೋದು ಖಚಿತ. ಅದಕ್ಕೆ ಈ ಪ್ರೈಡ್ ಅಂತ ಹೇಳ್ಬೇಕಾದ್ರೆ ಎರಡು ಥರ ಐತೆ ನೋಡಿರ್ತೀನಿ. ಏನ್ರಿ ಒಬ್ಬರನ್ನ ಕೀಳಾಗಿ ನೋಡೋದು ಅದು ಕೂಡ ಏನ್ರಿ ಹೆಮ್ಮೆನೆ. ಅದರ ಆಮೇಲೆ ಇನ್ನೊಬ್ಬರನ್ನ ಏನ್ರಿ ಕಣ್ಣೆತ್ತಿ ತುಂಬ ಒಂದು ಅಸೂಯೆಯಿಂದ ನೋಡೋಂಥದ್ದು ಅದರ ಓಹೋ ಇವ್ರು ಮಾತ್ರನಾ ಅಂತ ಮಣ್ಣ ದೃಷ್ಟಿ ನೋಡ್ತಾರೆ ಗೊತ್ತಾ, ಅದನ್ನು ಕೂಡ ಏನ್ರಿ ಹೆಮ್ಮೆನೆ. ಅದರ ಕೀಳಾಗಿ ನೋಡೋದು ಹೆಮ್ಮೆನೆ, ಓ ಇವ್ರಕ್ಕಿಂತ ಏನೋ ನಾವು ಇನ್ನೂ ಇರ್ಬೋದು ಅಂತ ಅಂತ ಆ ದೃಷ್ಟಿ ಕೂಡ ಏನಾಗಿದೆ ಅಂತೆ ಹೆಮ್ಮೆನೆ. ಸೊ ಲೆಟ್ ಇಟ್ ಬಿ ಎನಿಥಿಂಗ್. ಅದರ ಕೆಳಗಡೆಯಿಂದ ಮೇಲೆ ನೋಡೋಂಥದ್ದು, ಮೇಲ್ಗಡೆಯಿಂದ ಕೆಳಗಡೆ ಕೀಳಾಗಿ ನೋಡೋಂಥದ್ದು ಎರಡೂ ಕೂಡ ದೇವ ದೃಷ್ಟಿನ್ರಿ ಹೆಮ್ಮೆನೆ ಅಲ್ವರ? ಅದಕ್ಕೆ ನೋಡ್ಬೇಕ್ರಿ ಇವೆರಡೂ ದೇವರು ಯಾವುದೇ ಕಾರಣಕ್ಕೆ ಏನು ಮಾಡೋಕ್ಕೆ ಹೋಗಲ್ಲ, ಅಕ್ಸೆಪ್ಟ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ಬೈಬಲ್ ಹೇಳ್ತಲ್ಲ ದೇವರು ಹೆಮ್ಮೆಯರನ್ನು ಏನು ಮಾಡ್ತಾರಂತೆ ಅಲ್ಲಿ ಅಹಂಕಾರಿಗಳನ್ನ ಎದುರಿಸ್ತಾರೆ, ತಗ್ಗು ದೀನರನ್ನು ಏನು ಮಾಡ್ತಾರೆ ದೇವರು ಸ್ವೀಕರಿಸ್ತಾರೆ ಅಲ್ವರ? ಅದಕ್ಕೆ ನೋಡ್ಬೇಕಾದ್ರೆ ಅಹಂಕಾರಿಗಳನ್ನ ಯಾವುದೇ ಕಾರಣಕ್ಕೂ ದೇವ್ರೇನು ಮಾಡೋಕ್ಕೆ ಹೋಗಲ್ಲ, ಎನ್ಕರೇಜ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ನಮಗೆ ಬ್ಯೂಟಿಫುಲ್ ಎಕ್ಸಾಂಪಲ್ ಲೂಸಿಫರ್ ಇದ್ದಾನೆ. ಲೂಸಿಫರು ದೇವ್ರ ಜೊತೆಗೆ 42,000 ವರ್ಷ ಇದ್ದ ನೋಡಿರ್ತೀನಿ, ದೇವರು ಅನ್ಯೋನ್ಯತೆಯಲ್ಲೇ ಇದ್ದ, ಎಲ್ಲ ಸಹೋದರ ದೂತಗಳನ್ನ ನೋಡವನೆ ಅಲ್ವರ ಏನ್ರಿ ಹಾಂ ದೇವ್ರ ಎಲ್ಲ ಸೃಷ್ಟಿಗಳನ್ನ ನೋಡವನೆ. ಆದರೂ ಕೂಡ ಚಿಕ್ಕ ಒಂದೇ ಒಂದು ಮಿಸ್ಟೇಕ್, ಹೆಮ್ಮೆ, ನಾನೇ ಗ್ರೇಟು, ನನಗಿಂತ ಇನ್ಯಾರೋ ಅಲ್ವರ ಅಂತಂದ್ಬಿಟ್ಟು ತಾನೇ ಏನು ಮಾಡ್ತಾರೆ ಹೋಗ್ತಾರೆ ಮುಂದಕ್ಕೆ. ದೇವ್ರು ಏನು ಮಾಡಿದ್ರು ಅವನ್ನ ರಿಜೆಕ್ಟ್ ಮಾಡಾಕ್ಬಿಟ್ರು ಅಂದ್ರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ನಮ್ಮಲ್ಲಿ ಈ ಪ್ರೈಡ್ ಬರ್ತಿದ್ದಲ್ಲಿ ನಾವೇನಬೇಕು, ನಾವು ತುಂಬ ಕೇರ್ಫುಲ್ ಆಗಿರ್ಬೇಕು. ಅದೇ ನಮಗೆ ಈ ಒಂದು ಕಾಲ್ ತೊಳೆಯುವ ವಿಚಾರದಲ್ಲಿ ನಮ್ಗೆ ಕೊಟ್ಟಿರೋಂಥ ಒಂದು ಪಾಠ ಏನಪ್ಪಾ ಅಂದ್ರೆ, ಮುಖ್ಯವಾಗಿ ನಾವು ಎಂಥ ಕೆಲಸನಾದರೂ ಸರಿ, ಎಂಥ ತುಂಬ ಕನಿಷ್ಠವಾಗಿರೋ ಕೆಲಸವೂ ಸರಿ, ಅದನ್ನು ದೇವ್ರ ಮಕ್ಳಿಗೋಸ್ಕರ ಮಾಡೋಕ್ಕೆ ಏನಾಗಿರ್ಬೇಕು, ಯಾವತ್ತು ರೆಡಿ ಆಗಿರಬೇಕು. ದೊಡ್ಡ ಕೆಲಸ ಮಾತ್ರ, ಇಂಪಾರ್ಟೆಂಟ್ ಕೆಲಸ ಮಾತ್ರ ಮಾಡೋದಕ್ಕಲ್ಲ ರೀ. ಅದರ ಇಂಪಾರ್ಟೆಂಟ್ ಕೆಲಸ ಇಲ್ಲ ಅಂದ್ರೂ ಸರಿ ನೋಡ್ರಿ, ಇದ್ರಿ ಅದರಲ್ಲಿ ನಮ್ಮ ಹೈಲೈಟೇ ಆಗಲ್ಲ, ನಾವು ಎಲ್ಲರ್ಕಿಂತ ಮುಂದೇನೂ ಬರಲ್ಲ, ನಮ್ಮ ಬಗ್ಗೆ ಯಾರಿಗೂ ಗೊತ್ತಾಗಲ್ಲನೂ ಸರಿ ಪರವಾಗಿಲ್ಲ. ಯಾವತ್ತು ಅಂಥ ಕೆಲಸಕ್ಕೆ ನಾವೇನಾಗಬೇಕು, ಕೈ ಹಾಕೋರಾಗಿರ್ಬೇಕು. ಯಾಕೆ ಗೊತ್ತಾ, ಅಂಥ ಕೆಲಸನ ಯಾರು ನೋಡ್ತಾರೋ ಬಿಡ್ತಾರೋ, ಯಾರು ನೋಡ್ತಾರೆ, ದೇವ್ರು ನೋಡ್ತಾರೆ. ಬೈಬಲ್ ಎಷ್ಟೋ ಸತಿ ಹೇಳ್ತಾರೆ, ಯೇಸು ಕ್ರಿಸ್ತು ಅಲ್ವರ, ಏನ್ರಿ ನೀವು ಅಂತರಂಗದಲ್ಲಿ ಮಾಡೋದನ್ನ ದೇವ್ರು ಏನು ಮಾಡ್ತಾರೆ, ಬಹಿರಂಗವಾಗಿ ನಿಮ್ಗೆ ಏನು ಮಾಡ್ತಾರೆ, ರಿವಾರ್ಡ್ನ ಕೊಡ್ತಾರೆ. ನೀವು ಸೀಕ್ರೆಟಲ್ಲಿ ಮಾಡೋದು ಯಾರು ಗೊತ್ತಾಗಲ್ಲ, ದೇವ್ರಿಗೆ ಮಾತ್ರ ಗೊತ್ತಿರ್ತಾರೆ. ದೇವ್ರು ಏನು ಮಾಡ್ತಾರೆ, ಅದು ಬಹಿರಂಗವಾಗಿ ಎಲ್ಲರ ಮುಂದೆ ಎಂದರೆ ಪುರಸ್ಕಾರ ಮಾಡ್ತಾರೆ, ದೇವ್ರು ಮಾಡ್ತಾ ಇರುತ್ತೆ. ಅದಕ್ಕೆ ದೀನತೆ ಕೊಡೋಂಥ ಒಂದು ಇಂಪಾರ್ಟೆನ್ಸ್ ದೇವ್ರು ಇನ್ಯಾವುದಿಗೂ ಕೊಡಲ್ಲ. ಓಕೆನಾ? ಅಯ್ಯ, ನಾವು ಇದೆಲ್ಲ ಏನು ಮಾಡೋಣ, ಆದಷ್ಟು ಒಬ್ರಿಗೊಬ್ರು ಬಿಟ್ಕೊಟ್ಟು, ಹಾಂ, ಸಹೋದರ ಸಹೋದರಿಗಳನ್ನ ಬಿಟ್ಕೊಟ್ಟು, ಏನಂದರೆ ಒಬ್ರಿಗಿಂತ ಒಬ್ಬರು ಶ್ರೇಷ್ಠವಾಗಿ ಎಣಿಸೋದು ನಾವೇನು ಮಾಡಿ ಕಲಿಬೇಕು. ಅದೇ ಅಪೊಸ್ತಲರು ಹೇಳ್ತಾರೆ ರೋಮಾಪುರದಲ್ಲಿ 12 ಏನು ಹೇಳ್ತಾರೆ, ಒಬ್ರಿಗಿಂತ ಒಬ್ಬರು ಏನು ಮಾಡಿ ಶ್ರೇಷ್ಠವಾಗಿ ಎಣಿಸೋದನ್ನ ದೀನ ಮನೋಭಾವರಾಗಿರಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ. ಸೊ ಈ ಥರ ಒಂದು ಆ್ಯಟಿಟ್ಯೂಡ್ ಇದ್ದಾವಾಗ ಏನ್ರಿ ದೇವ್ರ ಮಕ್ಕಳು ತನ್ನ ಕಾಲಿಂಗ್ ಶೋರ್ ಏನು ಮಾಡ್ಬೋದು ಮಾಡ್ಕೊಳ್ತಾರೆ ಅಂತ ಒಂದು ಅರ್ಥ ರೀ. ಯಾರು ಒಬ್ರನ್ನೊಬ್ರನ್ನ ಕೀಳಾಗಿ ನೋಡೋಂಥದ್ದು, ಒಬ್ರನ್ನೊಬ್ರನ್ನ ಚೀಪಾಗಿ ನೋಡೋಂಥದ್ದು ಅದರ ಆ ಥರ ಒಂದು ಆ್ಯಟಿಟ್ಯೂಡ್ ಏನಾಗಿರ್ಬಾರ್ದು, ಇರಬಾರ್ದು ಅದರ. ಅದಕ್ಕೆ ನೋಡ್ಬೇಕ್ರೆ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಾವು ಇಲ್ಲಿ ನಿಲ್ಸೋಣ. ನೆಕ್ಸ್ಟ್ ವೀಕು ಏನ್ರಿ ಹೊಸ ಒಂದು ಸ್ಟಡಿ ನಾವು ಏನು ಮಾಡೋಣ, ಶುರು ಮಾಡೋಣ. ಓಕೆನಾ? ಓಕೆ, ಯಾರಿಗಾರು ಡೌಟ್ಸ್ ಇದೆ ಕೇಳ್ರಿ, ಇಲ್ಲಾಂದ್ರೆ ಅವ್ರು ಪ್ರಾರ್ಥನೆ ಮಾಡೋಣ, ಏನು ಮಾಡೋಣ, ಮುಕ್ತಾಯ ಮಾಡೋಣ. ಓಕೆ, ಸೊ ಯಾರಿಗಾರು ಡೌಟ್ಸ್ ಇಲ್ಲ.